ಮನೆ ಬಿಡಬೇಕಾದ್ರೆ ಕಷ್ಟ. ಓನರ್ ಹೊಡ್ಕೋ ಕೋರ್ಟ್ಗೆ ಹೋದ್ರೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರದ್ದು ಬೇರೆ ಮನೆಗೆ ಹೋಗಿರ್ತಾರೆ, ಬೀಗಾಕಿಟ್ಕೊಂಡಿರ್ತಾರೆ ಕೇನ ತಾವ ವ್ಯವಸ್ಥೆ. ಕೋರ್ಟ್ಗೆ ಹೊಡೆದಾಡ್ತಿರ್ತಾರೆ, ಕೋರ್ಟ್ಗಳು ತನ್ನ ಬೇಕಿಲ್ಲ. ಅದು ಮೋಹ, ಅದು ಒಂದು. ಇಲ್ಲ ಯಾರಿಗಾದ್ರು ಬಿಟ್ಟು ಸಿಗತ್ತೆ ಅದು ಒಂದು ಸಂಕಟ. ನಾ ಇದ್ದ ಮನೆ ಅಂತ ಇನ್ನೊಂದು ಭ್ರಮೆ. ಈ ಮನೆಯೇ ಬಿಡದಿದ್ದ ಮನುಷ್ಯ ದೇಹ ಏನು ಬಿಡುತ್ತಾರೆ? ಆದರೆ ಕೂಡ ಸೌಲಭ್ಯ ಬೇಕು, ದೇಹ ಮಾತ್ರ ಬಿಡೋದಿಲ್ಲ ಅಂದಾಗ ವೇದವ್ಯಾಸರು ಎಷ್ಟು ದೊಡ್ಡವರು. ಒಳಗೆ ಪಾಪ ಇಷ್ಟ ಯಾರೋ ಕೊಡು ಅಂತ ಕೇಳಿ ಕೊಡ್ತೇನೆ ಅಂತ ಕೇಳಿದ್ರೆ ಏನು ಇದು ಮಾಡ್ತೀಯಲ್ಲ, ಹಾಳಾಗಿ ಹೋಗಲಿಲ್ಲ. ನಾ ವರ ಕೊಟ್ಟಾಯ್ತು, ನೀ ಚಕ್ರವರ್ತಿ ಆಗಬೇಕು ಅಂತ ಹೇಳಿ ಆಗಿದೆ. ನೀ ದೇಹ ಬಿಡಕ್ಕೆ ಇಷ್ಟಪಡೋದಿಲ್ಲ, ಹೋದಲ್ಲೋ ಆಯ್ತು, ಇದೇ ದೇಹದಲ್ಲಿ ಚಕ್ರವರ್ತಿ ಆಗು ಅಂತ ಹೇಳಿದ್ರೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ. ದೇವರು ಏನನ್ನು ತಾನೇ ಮಾಡಲಿಕ್ಕೆ ಅಸಾಧ್ಯ ಪರಮಾತ್ಮನಿಗೆ. ಅದೇ ದೇಹದಿಂದ ಚಕ್ರವರ್ತಿ ಪದವಿ ಕೊಟ್ರಂತೆ, ಸಿಂಹಾಸನ ಏರ್ಬಿಡತ್ತಂತ. ಅದು ಬಂದು ಸಿಂಹಾಸನ ಬೇರೆ ಸುಮ್ಮನೆ ಕೂತಿಲ್ಲ, ಚಕ್ರವರ್ತಿ ಆದನಂತೆ. ಅಷ್ಟೇ ಅಲ್ಲ, ಅವನಿಗೆ ಮನುಷ್ಯ ರಾಜರಗಳೆಲ್ಲ ಕಪ್ಪ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದರಂತೆ. ಅದನ್ನು ವಿಜಯದಾಸರು ಭಾರಿ ಕೊಂಡಾಡ್ತಾರೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಹೇಳುತ್ತಾರೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅನ್ನೋ ದೇವರ ನಾಮಕ್ಕೆ ಇದು ಮೂಲ ಇತ್ತು. ಆದರೆ ನಾವು ಬ್ರಾಹ್ಮಣರಾಗಿ ಕಿಮಿಗಳಂತ ಇದ್ದೇವೆ, ಇದು ಭಾರಿ ಪ್ರತೀತಿ ಆಗತ್ತೆ. ಕ್ರಿಮಿಯಾಗಿದ್ದವನು ವೇದವ್ಯಾಸರ ಕಣ್ಣಿಗೆ ಬಿದ್ದರೆ ರಾಜನಾಗಿ ಬಿಟ್ಟ. ಇವತ್ತು ನಾವು ಕಣ್ಣಿಗೆ ಬಿದ್ದರೆ ಎಷ್ಟು ಮೇಲೆ ಹೋಗ್ತೇವೆ? ನಮ್ಮ ಕಣ್ಣಿಗೆ ಟಿ ವಿ ಬೀಳುತ್ತೆ, ಅವ್ರು ತಿನ್ನೇ ಬಿಡಿ ಬೆಲೆ ಬೀಳೋದಿಲ್ಲ ನಮ್ಮ ಕಣ್ಣಿಗೆ. ವೇದವ್ಯಾಸರನ್ನ ನಾವು ನೋಡಬೇಕು, ಅವರು ನಮ್ಮನ್ನು ಆಗ ನೋಡುತ್ತಾರೆ. ದೇವ್ರ ಪೂಜೆ ಕೂಡ ಉದ್ದೇಶನೇ ಅದು. ದೇವ್ರ ಪೂಜೆ ಎಷ್ಟು ಮಾಡ್ತೇವೆ ಬಿಡ್ತೇವೆ ಬಿಟ್ಟುಬಿಡಿ, ದೇವ್ರ ಮುಂದೆ ಕೂರ್ತೇವಲ್ಲ ಅದು ಭಾರಿ ದೊಡ್ಡದು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾ ರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಅಲ್ಲಿ ಕೂತರೆ ದೇವರು ನಮ್ಮ ನೋಡ್ತಾನಲ್ಲ ಅಂತ ಕೊಡೋದು ಕೊನೆ ಪಕ್ಷ. ಇವತ್ತು ವಿದ್ಯಾರ್ಥಿ ಏನೇ ಮಾಡಿಲ್ಲ, ಪರೀಕ್ಷೆ ಕೂತಿದ್ದಾದ್ರೆ ಮುಂದೆ ಏನಾದ್ರು ಮಾಡಬಹುದು. ಇವತ್ತು ಇಂಟರ್ವ್ಯೂ ಹೋಗಿದ್ದಾಂದ್ರೆ ರೆಕಮೆಂಡ್ ಮಾಡಬಹುದು ಕೊನೆ ಪಕ್ಷ. ಇಂಟರ್ವ್ಯೂ ಹೋಗಿಲ್ಲ, ಟೆಸ್ಟ್ಗೆ ಅಪಿಯರ್ ಆಗಿ ಏನ್ ಮಾಡಕ್ ಬರುತ್ತೆ? ಒಂದ್ ಸ್ವಲ್ಪ ಮಾಡಬೇಕಲ್ಲ ಇವನು. ಅದಕ್ಕೆ ದೇವ್ರ ಪೂಜೆ ಹೇಗಾರ ಮಾಡ್ಕೊಂಡು ಹೋಗಿ ಮುಂದೆ ಕೂಡ ಅಭ್ಯಾಸ ಮಾಡಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಹೇಗಾಗ ಪ್ಯಾಂಟಾಕಿಂಗ್ ಕೊಡಬಾರ್ದು, ದೇವ್ರ ಮುಂದೆ ಒಳ್ಳೆ ಮಡಿಯಲ್ಲಿ ಕೂಡ ಅಭ್ಯಾಸ ಮಾಡಬೇಕು. ಸೊ ಇದ್ದಿದ್ರಲ್ಲಿ ರಾಮಭದ್ರೆ ಹಾಕೋಬೇಕು, ನಾರಾಯಣ ಕೃಷ್ಣ ಅನ್ನಬೇಕು. ಏನು ಸಾಧ್ಯವಾಗುತ್ತೋ ಅಷ್ಟು ತನ್ನಿ, ದೇವರು ಖಂಡಿತ ಅನುಗ್ರಹ ಮಾಡ್ತಾರೆ. ಬರೋದಿಲ್ಲ ಅಂತ ಬಿಟ್ರೆ ಹಾಗೆ ಆಗುತ್ತೆ, ಜನ್ಮದಲ್ಲೇ ಬರೋದಿಲ್ಲ. ಇಲ್ಲಿ ಕಲಿ ಇನ್ನಾವ ಕಲಿಬೇಕು ಈ ಮಧ್ಯೆ. ಅದಕ್ಕೆ ಹೇಳ್ತಾರೆ, ಕ್ರಿಮಿಕೀಟನಾಗಿ ಜನಿಸಿ ತಂದು ಹರಿಶರಣು ಎಂದೆನರು ಉಂಟೆ. ಹರಿಹರಿಣನಾಗಿ ಜನಿಸಿ ತಂದು ಹರಿಶರಣು ಎಂದೆನರು ಉಂಟೆ. ಎಷ್ಟು ಸುಂದರವಾದ ಮಾತು ವಾದಿರಾಜ ಸ್ವಾಮಿಗಳು ಬರೀತಾರೆ. ಕ್ರಿಮಿಕೀಟವಾಗಿ ಹುಟ್ಟಿದಾಗ ಹರಿರೇವ ಪರೋ ಹರಿರೇವೋ ಅಂತೀರಯ್ಯ ನಿನೀಗ. ಅದೇ ರೀತಿ ಹರಿಹರಿಣ, ಹರಿ ಅಂದ್ರೆ ಸಿಂಹ, ಹರಿಣ ಅಂದ್ರೆ ಜಿಂಕೆ, ಹುಟ್ಟಿದಾಗ ಅನ್ನಕ್ಕೆ ಬರುತ್ತ ನಿನಗೆ. ಮರೆತೀಯ ಮಾನವ, ಮರಿಲಕ್ಕೆ ಹೋಗಬೇಡ, ಇಂದ ದೇಹ ಬಂದಿದೆ ನಿನಗೆ, ಈಗ ಸಾರ್ಥಕ ಮಾಡ್ಕೊ ಅಂತ ಹೇಳಿದ್ದಾರೆ. ನರಜನ್ಮ ವಿರಳಿ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ ಬಾರದೆ. ಎಂಥ ಅಪೂರ್ವವಾದ ಉದ್ಬೋಧಕವಾದ ಕಥೆ ಇತ್ತು. ಅವ್ರು ಹೇಳಿದರು ರಾಜನಾಗ್ತ, ಆಗ ಒಪ್ಪಿಕೊಂಡ ರಾಜನಾಗಲಿಕ್ಕೆ. ಅವ್ರು ಹೇಳ್ತಾರಂತೆ, ನೋಡು ರಾಜನಾಗು, ನಿನಗೆ ಮೋಕ್ಷವನ್ನು ಕೊಡ್ತೇನೆ, ಈಗಲೇ ಮೋಕ್ಷವನ್ನು ಕೊಡ್ತೇನೆ. ಆದರೆ ನಿನ್ನ ಚರಮ ದೇಹ ಬ್ರಾಹ್ಮಣ ದೇಹ, ಅದಕ್ಕೋಸ್ಕರ ಸೀಮಾರ್ಥ ವಿಪ್ರತ್ವಮವಾಪ್ಯ. ನೀನು ನಮ್ಮೊಂದು ಭಗವಂತನ ನಿಯಮ, ಅವರವರ ಸ್ವರೂಪದಲ್ಲಿ ಏನು ಕೊನೆ ದೇಹ ಏನಾಗಿರಬೇಕು ಅಂತಿದೆಯೋ ಅದೇ ಆಗಿ ಹುಟ್ಟಿ ಮುಂದೆ ಮೋಕ್ಷಕ್ಕೆ ಹೋಗಬೇಕು ಅಂತಿದೆ. ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ, ಎಲ್ಲರೂ ಬ್ರಾಹ್ಮಣರಾಗಿ ಹುಟ್ಟಬೇಕಾದ ಕಾರಣ ಇಲ್ಲ. ಆದರೆ ಯಾರ ಚರ್ಮದೇಹ ಬ್ರಾಹ್ಮಣವಾಗಿ ಬ್ರಾಹ್ಮಣ್ಯವಾಗಿದೆಯೋ ಅವನು ಬ್ರಾಹ್ಮಣನಾಗಿ ಹುಟ್ಟಬೇಕು, ಮುಂದೆ ಮೋಕ್ಷಕ್ಕೆ ಹೋಗುವಂತ ಕಳಿಸಿದಾಗ ಅವನು ಚಕ್ರವರ್ತಿಯೂ ಆಗಿ ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ಅದು ಎಲ್ಲ ವಿಧವಾದ ಶ್ರೇಷ್ಠ ಸಾಧನೆಗಳನ್ನು ಮಾಡಿಕೊಂಡು ಮುಂದೆ ಸದ್ಗತಿ ಹೋದನಂತೆ. ಈಗ ಕೀಟಕ್ಕೆ ಕೀಟ ಮೋಕ್ಷಪ್ರದ ರಾಜ್ಯಪ್ರದ ಇನ್ ಅಂತ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರದೊಳಗೆ ಅಂದರೆ ದೇವರನ್ನ ನಾವು ಆರಾಧನೆ ಮಾಡಿ ದೇವರ ಕಣ್ಣಿಗೆ ಬಿದ್ದ ಮನುಷ್ಯ ಎಷ್ಟು ಉದ್ಧಾರವಾಗ್ತಾನೆ ಅನ್ನೋದು ನಿದರ್ಶನ ಇದು ಬಂತು. ಆದರೆ ವೇದವ್ಯಾಸರ ಕಣ್ಣಿಗೆ ಬಿದ್ದ ಯಾತಕ್ಕೆ ಅಂದರೆ ವೇದವ್ಯಾಸರು ಓಡಾಡೋ ದಾರಿಯಲ್ಲಿ ಓಡಾಡ್ತಿದ್ದ, ಅದಕ್ಕೆ ಕಣ್ಣಿಗೆ ಬಿದ್ದ. ಶಾಸ್ತ್ರ ಮಾರ್ಗದಲ್ಲಿ ನಾವಿದ್ರೆ ಅವಾಗ ದೇವರ ಕಣ್ಣಿಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಗುಡಿ ದೇವಸ್ಥಾನದ ಮಾರ್ಗದಲ್ಲಿ ಸ್ವಾಮಿ ಕಣ್ಣಿಗೆ ಬಿಡ್ತಾನೆ, ಕ್ಲಬ್ನಲ್ಲಿ ಹೋದ್ರೆ ಕೂತರೆ ಅವ್ರ ಗುಂಡ ಕಣ್ಣಿಗೆ ಬಿಡ್ತಾನೆ ಅಷ್ಟೇ. ಆ ದಾರಿಯಲ್ಲಿ ಇರಬೇಕಲ್ಲ, ಆ ಒಂದು ಟ್ರ್ಯಾಕ್ ಅಂತ ಹೇಳ್ತೇವೆ, ಟ್ರ್ಯಾಕ್ ಅಲ್ಲಿ ಇದ್ರೆ ಮನುಷ್ಯ ಉದ್ಧಾರ ಬರ್ತಾನೆ. ಪ್ರತಿಯೊಬ್ಬನೂ ಕೂಡ ದೇವರ ಕಣ್ಣಿ ನಾವು ಬೀಳಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾರ್ಗದಲ್ಲಿ ಯಾರು ನಡೀತಾರಲ್ಲ ದೇವರು ಅವ್ರ ಕಡೆ ನೋಡ್ತಾರೆ. ದೇವರೊಮ್ಮೆ ನೋಡಿದ ಅಂದ್ರೆ ಅವನು ಪರಿಶುದ್ಧನಾಗಿ ಬಿಡ್ತಾನೆ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಲಂ. ಪರಮಾತ್ಮ ಪವಿತ್ರದಲ್ಲಿ ಪವಿತ್ರ, ಮಂಗಲಗಳಿಗೆ ಮಂಗಳ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಪರಮಮಂಗಲ ಪರಮಾತ್ಮ, ಅವನ ನೋಟ ಅಂದರೆ ಶ್ರವಣ ಮಂಗಲ ರಾಮಧೇಯ ಅಂತ ಕರೀತಾರೆ. ಹೆಸರು ಕೇಳಿದರೆ ಸಾಕು, ನಾವು ಪಾವನವಾಗ್ತೇವೆ. ಇನ್ನು ಆತನ ಕಣ್ಣಿಗೆ ನಾವು ಬಿದ್ದರೆ, ಆತನ ನಾವು ನೋಡಿದರೆ ಏನಾಗಬಹುದು? ವೇದವ್ಯಾಸರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಇವತ್ತು ವೇದವ್ಯಾಸರ ನಾವು ಹೇಗೆ ನೋಡಬೇಕು ಅಂತ ಗಾಬರಿ ಆಗಬೇಡಿ. ವೇದವ್ಯಾಸ ನಮಗೆ ಈ ಕಣ್ಣಿಗೆ ಕಾಣೋದಿಲ್ಲ, ಆದರೆ ವೇದವ್ಯಾಸನ ಕಾಂಡಕ್ಕೆ ಬರುತ್ತೆ. ಯಾತಕ್ಕೆ ಅಂದ್ರೆ ರೂಪಮನ್ಯದಿವ ಧನ್ಯಮಾತ್ಮನಃ, ಅವರ ಮಹಾಭಾರತಾದಿ ಗ್ರಂಥಗಳು ಅಂದರೆ ಅವರ ರೂಪ ಇದ್ದಾಗ ಲೆಕ್ಕ, ಪ್ರತಿ ರೂಪ. ಅದಕ್ಕೆ ನಾವು ಗ್ರಂಥ ಇಟ್ಟುಕೊಳ್ಬೇಕಾದ್ರೆ ಯಾವುದು ಪ್ರತಿಭೆಯನ್ನು ಇಟ್ಟುಕೊಳ್ಳಕ್ಕೆ ಹೋಗೋದಿಲ್ಲ, ಗ್ರಂಥವೇ ವೇದವ್ಯಾಸರ ಸ್ವರೂಪ, ಅದಕ್ಕೇನೆ ಮಂಗಳಾರತಿ. ಇದು ಭಾರಿ ವಿಶೇಷ. ಅಲ್ಲಿ ಏನಿರಬೇಕು, ಗ್ರಂಥಗಳಿತ್ತು ಅಂತ ಕೇಳಿದರೆ ಪೂರ್ಣ ಸನ್ನಿಧಾನ ಅಲ್ಲಿ. ವೇದವ್ಯಾಸರ ಪ್ರತಿರೂಪಗಳು, ಸರ್ವಮೂಲ ಗ್ರಂಥಗಳು ಅಂದರೆ ಮಧ್ವಾಚಾರ್ಯರ ಪ್ರತಿರೂಪಗಳು, ಇವತ್ತು ಭಾಗವತಾದಿ ಗ್ರಂಥಗಳು ಅಂದರೆ ವೇದವ್ಯಾಸರ ಪ್ರತಿರೂಪಗಳು. ಅವನ್ನ ಪಡೆಯಲು ಇಟ್ಟುಕೊಂಡ್ರೆ ವೇದವ್ಯಾಸರಿದ್ದಾರೆ ಅಂತಾಯ್ತು. ನಿತ್ಯ ಅದಕ್ಕೆ ನಮಸ್ಕಾರ ಮಾಡ್ತಿದ್ರೆ, ಆರತಿ ಎತ್ತುತ್ತಾ ಇದ್ರೆ ಎಷ್ಟು ನಮಗೆ ಒಳ್ಳೇದಾಗುತ್ತೆ. ಆದರೆ ಜನಗಳಿಗೆ ಕಲ್ಪನೆಯೇ ಇಲ್ಲ, ನಮ್ಗೆ ಓದಕ್ಕೆ ಬರೋದಿಲ್ಲ, ಅದಕ್ಕೆ ಮನೆಯಲ್ಲಿ ಇರೋದು ಬೇಡ ಅಂತ ತಿಳ್ಕೊಂಡ್ಬಿಡ್ತಾರೆ. ನೋಡ್ಲಿಕ್ಕೆ ಬಂದ್ರೆ ಸಾಕು, ಓದಕ್ಕೆ ಬರೋದು ಬೇಡ, ಇದೇ ಅಂತ ತಿಳ್ಕೊಳ್ಳಿ ಕೊನೆ ಪಕ್ಷ. ಇದು ಭಾಗವತ ಅಂದ್ರೆ ಗುರುತಷ್ಟು ಬರಲಿ ಕೊನೆ ಪಕ್ಷ. ಇದು ಸರ್ವಮೂಲ ಗ್ರಂಥಗಳು. ಇಷ್ಟು ಪರಿಜ್ಞಾನವು ಕೂಡ ನಮ್ಮ ನಿಧಾನ ಮೇಲಕ್ಕೆತ್ತುತ್ತೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ, ನಾನು ಉದ್ಧಾರವಾಗ್ತೇನೆ ಅಂತ ಹೇಳಿ ಭಗವಂತನ ಶರಣು ಹೊಕ್ಕಾಗ ನಮ್ಮ ಯಾವ ಪ್ರಯತ್ನವೂ ಕೂಡ ವ್ಯರ್ಥವಾಗೋದೇ ಇಲ್ಲ ಅನ್ನೋದು ಆಚಾರ್ಯರು ಕೊಟ್ಟ ಆದೇಶ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ಅಂತೂ ವಿಶಿಷ್ಟವಾದ ಸಿದ್ಧಿಯನ್ನ ಅವನಿಗೆ ಕೊಟ್ಟು ಕ್ರಿಮಿಯನ್ನು ಉದ್ಧಾರ ಮಾಡುತ್ತಿದ್ದೇವೆ ಎಂದು ತೋರಿಸಿಕೊಟ್ಟಿದ್ದಾರೆ. ಇನ್ನ ನಾವು ಕ್ರಿಮಿಕೀಟದಂತೆ ಈವರೆಗೂ ಬದುಕಿದ್ರೂ ದುಃಖ ಪಡಬೇಕಾಗಿಲ್ಲ, ಇನ್ನು ಮುಂದೆ ಹಾಗಿರಬಾರದು ಎಂಬ ತತ್ವವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ವೇದವ್ಯಾಸರ ಅನುಗ್ರಹದ ವಿಶೇಷವಾದ ಪರಿಣಾಮ ಎಷ್ಟು ಅತ್ಯದ್ಭುತವಾದದ್ದು ಅಂತ ತಿಳಿಸ್ತಾ ನಮಗೊಂದು ಸಹ ಹೇಳ್ತಾರೆ. ಕಣ್ಣಿಗೆ ಬಿದ್ದ ಕೀಟಕ್ಕೆ ಚಕ್ರವರ್ತಿ ಪದವಿ ಕೊಡಬೇಕಾದ್ರೆ ಅವರು ಎಂಥವರಾಗಿರ್ಬೇಕು ಲೆಕ್ಕ ಹಾಕಿ. ಕಣ್ಣು ವೇಕೆನ್ಸಿ ಇಲ್ಲ, ಅದಿಲ್ಲ, ಇದ್ರ ಬೇಕಾದ ಎಷ್ಟೋ ಜನ ಪವರ್ ಇದ್ರೂ ಮಾಡಕ್ಕೆ ಬರೋದಿಲ್ಲ, ವೇಕೆನ್ಸಿ ಇಲ್ಲ, ಅಪ್ಲೈ ಮಾಡಿ ನೋಡೋಣ ಹಾಗೆಲ್ಲ ಹೇಳ್ಬಹುದು. ಆ ಕ್ಷಣಕ್ಕೆ ಚಕ್ರವರ್ತಿ ಪದವಿ ಕೊಡಬೇಕಾದ್ರೆ ವೇದವ್ಯಾಸರು ಏನಾಗಿರ್ಬೇಕಾಗಿದ್ರೆ, ಈ ಭೂಲೋಕದ ಕೀಟಕ್ಕೆ ಚಕ್ರವರ್ತಿ ಪದವಿ ಕೊಡತಕ್ಕಂತ ಅವರು ಸ್ವತಃ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತನೇ ಹೊರತು ಮತ್ತೊಬ್ಬರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಉಡಿದವರು ಇಂಥ ಪೋಸ್ಟ್ ಕೊಡೋ ಶಕ್ತಿ ಯಾರಿಗಿರ್ತದೆ? ಇವತ್ತು ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳಿದರೆ ಅವನು ಯಾವ ಲೆವೆಲ್ ಕೇಡರಲ್ಲಿ ಇರಬೇಕಾದ. ಚಕ್ರವರ್ತಿ ಪದವಿ ಅಂದ್ರೆ ಸಾಮಾನ್ಯ ಪದವಿ ಅಲ್ಲ, ಅದನ್ನ ಕ್ಷಣದಲ್ಲೇ ಕೊಡತಕ್ಕಂತ ಸಾಮರ್ಥ್ಯದ ವೇದವ್ಯಾಸರನ್ನ ಅನೇಕರು ತಿಳುವಳಿಕೆ ಇಲ್ಲದೇನೆ ವ್ಯಾಸ ಕಶ್ಚನ ಋಷಿ ಅಂತ ತಿಳ್ಕೊಂಡ್ಬಿಡ್ತಾರೆ. ವೇದವ್ಯಾಸರು ಯಾವುದೋ ಒಬ್ಬ ಋಷಿ ಅಂತ ತಿಳ್ಕೊಂಡಿರ್ತಾರಲ್ಲ, ಯಾರದೋ ಒಬ್ಬ ಋಷಿಯಿಂದ ಹೀಗಾಗತ್ತಾ? ಅದೆಂದೆಂದೂ ಸಾಧ್ಯ ಇಲ್ಲ. ಚವದರ ಕೃಪಾದೃಷ್ಟಿಗೆ ಬಿದ್ದು ಆ ಕುಶಿಕ ರಾಜ ವಿಶ್ವಾಮಿತ್ರರಂತಹ ಶ್ರೇಷ್ಠವಾದ ಮೊಮ್ಮಗನನ್ನು ಕಂಡ. ಈ ವೇದವ್ಯಾಸರ ಕೃಪಾದೃಷ್ಟಿಗೆ ಬಿದ್ದಿದ್ದಕ್ಕೆ ಮೋಕ್ಷಕ್ಕೆ ಹೊರಟುಬಿಟ್ಟ. ಚವದರು ಮೋಕ್ಷ ಕೊಡಲಿಲ್ಲ, ಮೋಕ್ಷ ಕೊಡೋ ಶಕ್ತಿ ಅವರದಲ್ಲ. ವೇದವ್ಯಾಸರು ಮೋಕ್ಷವನ್ನೇ ಕೊಡ್ತಿದ್ದಾರೆ, ರಾಜ್ಯ ಕೊಟ್ಟು ಬ್ರಾಹ್ಮಣ ಜನ್ಮ ಕೊಟ್ಟು ಮುಂದೆ ಮೋಕ್ಷನೇ ಕೊಡ್ತಾ ಇದ್ದಾರೆ. ಈ ಮೋಕ್ಷ ಕೊಡ್ತಾರೆ ಎಂದಮೇಲೆ ಅವರು ಎಂಥ ವ್ಯಕ್ತಿಯಾಗಿರಬೇಕು? ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚ. ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡತಕ್ಕಂತ ಶಕ್ತಿ ಇರೋದು ಲಕ್ಷ್ಮೀನಾರಾಯಣರಿಗೊಂದೇ, ಬೇರೆ ಯಾರಿಗೂ ಇಲ್ಲ. ಸ್ವಾತಂತ್ರ್ಯ ನಾರಾಯಣನಿಗೊಂದೇ, ಇನ್ಯಾರಿಗೂ ಇಲ್ಲ. ಅಂದ್ರೆ ವೇದವ್ಯಾಸರ ಒಂದು ವ್ಯಕ್ತಿ ಚಿತ್ರವನ್ನು ಕೊಡತಕ್ಕಂಥ ಪೂರ್ವವಾದ ಭಾಗ ಇದು. ಅವನಿಗೆ ಚಕ್ರವರ್ತಿ ಪದವಿ, ಬ್ರಾಹ್ಮಣ್ಯ, ಕೊನೆಗೆ ಮೋಕ್ಷವನ್ನು ಕೊಟ್ಟು ಉದ್ಧಾರ ಮಾಡಿದರು. ಚವನ ಮುನಿಗಳು ಹಾಗೆ ಮಾಡಲಿಲ್ಲ ಅಂದಾಗ ಚವನ ಮುನಿಗಳು ಅಷ್ಟು ಪ್ರಧಾನರಂತೂ ಗೊತ್ತಿದೆ. ಅವ್ರನ್ನ ಕಶ್ಚಂದ್ರ ಋಷಿ ಅಂತ ಜನ ಅನ್ನೋದಿಲ್ಲ, ವೇದವ್ಯಾಸರು ಕಶ್ಚಂದ್ರ ಋಷಿ ಅಂತ ಕರೀತಾರೆ. ದಾಸಸ್ತು ಕಶ್ಚಂದ್ರ ಋಷಿ ಅಂತಾರಲ್ಲ, ಎಷ್ಟು ವಿವೇಕಗಳಿದ್ದಾರೆ ಜನಗಳು. ಅದನ್ನೆಲ್ಲ ಬದಲಾಯಿಸ್ಕೋಬೇಕಾದ್ರೆ ಆಚಾರ್ಯರ ಗ್ರಂಥಗಳ ಅಧ್ಯಯನದ ಹೊರತು ನಾಣ್ಯ ಪಂಥ ಅಯನಾಯ ವಿದ್ಯತೆ, ಮತ್ತೊಂದು ದಾರಿ ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಮುಂದೆ ಅವನು ಉದ್ಧಾರವಾದ, ಸದ್ಗತಿ ಹೊರಟ. ಅಷ್ಟು ದೋಷಗಳ ಮಧ್ಯೆಯೂ ಕೂಡ ಪವಿತ್ರನಾಗಲಿಕ್ಕೆ ಅವಕಾಶವನ್ನು ವೇದವ್ಯಾಸರು ಕೊಟ್ಟರು. ಮತ್ತೊಂದು ವಿಶೇಷವಾದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಧರ್ಮರಾಜ ಭೀಷ್ಮರನ್ನ ಪ್ರಶ್ನೆ ಕೇಳ್ತಾ ನೋಡಿ ತಾತ, ನನಗೆ ಈ ಬ್ರಾಹ್ಮಣ ಸೇವೆಯ ಫಲ ಏನು ಅಂತ ತಿಳ್ಕೋಬೇಕಾಗಿದೆ, ದಯವಿಟ್ಟು ತಾವು ಹೇಳಬೇಕು ಅಂತ ಕೇಳಿದನಂತೆ. ಬ್ರಾಹ್ಮಣ ಸೇವೆಯ ಫಲ, ಇವತ್ತು ಬ್ರಾಹ್ಮಣ ಅಂತ ಅಷ್ಟೇ ನಾವು ಜಾತಿಯ ಬ್ರಾಹ್ಮಣರನ್ನು ಅರ್ಥ ಮಾಡ್ಕೋತೇವೆ. ನಿಜವಾಗಲೂ ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿಯಾದವನು ಬ್ರಾಹ್ಮಣ ಅಂತ. ಜ್ಞಾನಿಗಳ ಸೇವೆಯ ಫಲ ಏನು ಅಂತ ಕೇಳಿದಾಗ ಆಗ ಹೇಳ್ತಾರೆ ಅವರು, ನೋಡು ಅವರಿವರನ್ನ ಯಾತಕ್ಕೆ ಕೇಳಬೇಕು, ಯಾರನ್ನ ಕೇಳಿದ್ರು ಕೂಡ ಸಾಲದು, ಸ್ವಲ್ಪ ಹೊತ್ತು ನಾನು ಹೇಳೋದು ಬೇಡ, ಈಗ ನಮ್ಮ ಕೃಷ್ಣನ್ನೇ ಕೇಳೋಣ ಅಂತ ಭೀಷ್ಮರಂದಿರುತ್ತೆ. ಕೃಷ್ಣನ ಬಾಯಲ್ಲ ಹೇಳಿಸ್ತೇನೆ ಕೇಳೀಗ, ಬ್ರಾಹ್ಮಣ ಸೇವೆಯ ಫಲ ಏನು ಅಂಬೋದನ್ನ ಕೃಷ್ಣನ ಬಾಯಲ್ಲಿ ಹೇಳಿಸ್ತೇನೆ ಕೇಳು. ಕೃಷ್ಣ ನೀನೇ ಹೇಳು ಅಂತ ಹೇಳಿದ್ರಂತೆ. ಮತ್ತೆ ಕೃಷ್ಣ ಎಂಟರ್ ಆಗೋ ಜಾಗ ಇದು, ಕೃಷ್ಣ ತಾನು ಮಾತಾಡ್ತಾನಾಗ. ನೋಡು ಧರ್ಮರಾಜ, ಭೀಷ್ಮರು ಕೇಳ್ಕೊಂಡಿದ್ದಾರೆ ಅಂತ ನಾನೇ ಹೇಳ್ತಾ ಇದ್ದೇನೆ ಕೇಳು. ಅಲ್ಲಿಂತಿದ್ದು ಒಳಗೆ ನಿಂತು ಹೇಳ್ತಾ ಇದ್ದ ಕೃಷ್ಣ, ಹೊರ ನಿಂತು ಹೇಳ್ತಾನೆ, ಅಷ್ಟೇ ವ್ಯತ್ಯಾಸ. ಈ ಪ್ರಶ್ನೆಯನ್ನ ನನಗೆ ಅವರಿವರು ಕೇಳಲಿಲ್ಲ. ಒಂದು ಸಲ ಬ್ರಾಹ್ಮಣ ಸೇವೆಯ ಫಲ ಏನು ಅಂತ ನನ್ನ ಮಗ ಪ್ರದ್ಯುಮ್ನ ನನ್ನನ್ನು ಕೇಳಿದ ಅಂತ ಹೇಳಿದ್ದಾರೆ. ನನ್ನ ಮಗ ಪ್ರದ್ಯುಮ್ನ ನನ್ನನ್ನು ಕೇಳಿದ, ಅಪ್ಪ ಏನು ಬ್ರಾಹ್ಮಣ ಬ್ರಾಹ್ಮಣ ಅಂತ ಇದ್ದಿ, ಯಾರೋ ಒಂದ್ಸಲ ಬೇಜಾರಾಯ್ತು ಅಂತ ಪ್ರದ್ಯುಮ್ನಿಗೆ. ಯಾರೋ ಆಚಾರ್ಯ ಜಗಳ ಮಾಡ್ಕೊಂಡು ಬಂದಿರಬೇಕು ಪಾಪ, ಸಿಟ್ಟು ಬಂದ್ಬಿಡುತ್ತೆ. ನಮಗೆ ಎಷ್ಟು ಸಿಟ್ಟು ಬರುತ್ತೆ ಹೇಳಿ ಸರ್, ಬ್ರಾಹ್ಮಣ ಬರೋದಿಲ್ಲ, ಕೆಲವು ಸಲ ಕೈ ಕೊಟ್ಟು ಬಿಡ್ತಾರೆ, ಏನೋ ಮಾಡ್ತಾರೆ, ಕಾಯಿಸಿಬಿಡ್ತಾರೆ, ಸಿಟ್ಟು ಬಿಡ್ತೀವಿ, ಬ್ರಾಹ್ಮಣ ಸಾವಾಸನೇ ಬೇಡ ಅನ್ಕೊಂಡ್ಬಿಡ್ತಾರೆ ಆ ಕ್ಷಣಕ್ಕೆ. ಬರುದ್ಯಮ್ನಿಗೆ ಅಂತ ಅನುಭವ ಇರಬೇಕು ಪಾಪ. ಅಪ್ಪ ಏನು ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳ್ತೀನಿ, ನೀನೀಗ ಸಾಕಾಗಿ ಹೋಗಿದೆ ನನಗೆ, ಇವರು ಆಚಾರ ಸಹವಾಸ ಅಂದನಂತೆ. ಆಗ ಕೃಷ್ಣ ಹೇಳ್ತಾರೆ, ಪ್ರದ್ಯುಮ್ನ ಹಾಗೆಲ್ಲ ಮಾತಾಡಬಾರದು ಅಂತ ಹೇಳ್ತಾರೆ, ಹಾಗೆಲ್ಲ ಮಾತಾಡಬಾರದು. ಅವರ ಸ್ಥಾನ ಬಹಳ ಪೂಜ್ಯವಾದ ಸ್ಥಾನ, ವರ್ಣಾನಾಂ ಬ್ರಾಹ್ಮಣೋ ಗುರು ಅಂತಾನೆ ಪ್ರಸಿದ್ಧ. ಯೋಚನೆ ಮಾಡಬೇಡ, ಅವರನ್ನು ಗೌರವದಿಂದ ಕಾಣಬೇಕಾದ ನಮ್ಮ ಕರ್ತವ್ಯ. ಯಾವುದೋ ಕಾರಣಕ್ಕೂ ಕೋಪತಾಪ ಮಾಡ್ಕೋಬಹುದು, ಅದನ್ನು ನಾವು ಅಷ್ಟು ಗಂಭೀರ ಗಮನ ಗಮನಿಸ್ಲಿಕ್ಕೆ ಹೋಗಬಾರದು. ಅದು ಯಾವುದೋ ಇದರಲ್ಲಿರ್ತಾರೆ, ಅವರ ಸಾಧನೆ ವಿಘ್ನ ಬಂತು ಅಂತ ಕೋಪಗೊಳ್ಳುತ್ತಾರೆ, ಅದನ್ನು ನಾವು ಗಂಭೀರವಾಗಿ ತಗೊಂಡು ಆಫೀಸರ್ ಸಿಟ್ಟಾದ ಅಂತ ಇರ್ತಾರೆ, ಮತ್ತೆ ಸಾರ್ ಸಾರದ ಬಾಯಿ ತಗೊಂಡು ಹೋಗಿ ಹೋಗ್ತಾರೆ. ಅವ್ನು ಎಷ್ಟು ಬೈದರೂ ಕೂಡ ಮತ್ತೆ ಸಾರ ಮೊದ್ ಬಿಡೋದಿಲ್ಲ, ಈಗ ಆ ಮಾಡಿದವರು ಮತ್ತೆ ಕೆಲಸ ಹೋಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಕೆಲಸ ಹೋಗುತ್ತೆ. ಆಮೇಲೆ ಅವ್ರ ಮೇಲಿನ ಉನ್ನತಾಧಿಕಾರಿಗಳ ಬಗ್ಗೆ ನಾವು ಅವ್ರು ನಮ್ಮ ಮೇಲೆ ಕೋಪಗೊಂಡ್ರು ಕೂಡ ಹೇಗೆ ಕೋಪಗೊಳ್ಳದೆ ಇರ್ತೇವೆ ನೋಡಿ, ತಡ್ಕೊಂಡು ಒಳಗೆ ಮನೆಯೊಳಗೆ ಒಳ ಬೈಕೊಂಡ್ರು ಕೂಡ ಹೊರ ಬೈಲಕ್ಕೆ ಹೋಗೋದಿಲ್ಲ, ಮನುಷ್ಯನ ಪದ್ಧತಿ ಇದು. ಅದಕ್ಕೆ ಬ್ರಾಹ್ಮಣರನ್ನು ನಾವು ಗೌರವಿಸಬೇಕಾದ ನಮ್ಮ ಕರ್ತವ್ಯ. ಅದರಿಂದ ಭಾರಿ ಒಳ್ಳೇದಾಗತ್ತೆ ಅಂತಾರೆ. ಏನಂತ ಭಾರಿ ಒಳ್ಳೇದಾಗತ್ತೆ ಅಂತ ಪ್ರದ್ಯುಮ್ನ ಕೇಳಿದನಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವರು ಉದಾಹರಣೆ ನಿನ್ನ ಕೊಡೋದಕ್ಕೆ ಹೋಗೋದಿಲ್ಲ, ನಂದೇ ದೃಷ್ಟಾಂತ ಕೊಡ್ತೇನೆ ಕೇಳು ಅಂತ ಕೃಷ್ಣ. ನಂದೇ ದೃಷ್ಟಾಂತ ಕೊಡ್ತೇನೆ ಕೇಳು. ಒಂದು ಸಲ ಏನಾಯ್ತು, ನಾನು ರುಕ್ಮಿಣಿ ದ್ವಾರಕೆಯಲ್ಲಿ ಇದ್ದಾಗ ದುರ್ವಾಸ ಬಲಿಗಳು ಬಂದರು. ಬಂದವರೇ ನನ್ನ ಕೇಳಿದರು, ಕೃಷ್ಣ ಸ್ವಲ್ಪ ನೆಲ ವಾಸ ಮಾಡಬೇಕು ಅಂತ ಅಪೇಕ್ಷೆಯಾಗಿದೆ, ಇರಲ್ಲ ಅಂತ ಕೇಳಿದನಂತೆ. ತಕ್ಷಣ ಕೃಷ್ಣ ಇರ್ರಿ ಅಂತ ಹೇಳಿದರಂತೆ. ದುರ್ವಾಸರಿ ಮಾತು ಹೇಳಬೇಕಾ, ಸುಮ್ಮನೆ ಹೇಳಿಲ್ಲ ಅವರು, ಅವರು ಶಪಥ ಮಾಡಿ ಬಂದಿದ್ರಂತೊಂದು. ಏನು ಶಪಥ ಅಂದರೆ, ಇಡೀ ಜಗತ್ತಿನೊಳಗೆ ನನ್ನನ್ನು ನೀವು ನಮ್ಮ ತ್ರಿರಿ, ನಾವು ಸರಿಯಾಗಿ ನೋಡ್ಕೋತೀವಿ ಅಂತ ಹೇಳೋರು ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಪಥ ಮಾಡಿ ಬಂದಿದ್ರಂತವ್ರು. ನಿನ್ನೆ ಕೇಳಿದ್ದು ನಾವು ಚವನಮರಿಗಳ ಕಥೆ, ಅದು ದುರ್ವಾಸರ ಕಥೆ. ಇದು ದುರ್ವಾಸರು ಶಪಥ ಅವರದು, ನನ್ನನ್ನು ಯಾರು, ಅದಕ್ಕೆ ದುರ್ವಾಸರು ಅಂತ ಹೆಸರು ಅವರಿಗೆ. ದುರ್ವಾಸರು ಅಂದ್ರೆ ಏನು ಆಚಾರ್ಯ, ದುಃಖವಾಸ ಋಷಿಸ್ತು ದುಃಖವಾಸ ಸಂಬಂಧ ಹೇಳೋ ಮೂಲಕವಾಗಿ ಅವ್ರು ಇಟ್ಕೊಳ್ಳೋದು ಭಾರಿ ಕಷ್ಟ, ಭಾರಿ. ಅವ್ರು ಕೆಟ್ಟವರು ಅಲ್ಲ, ಸ್ಟ್ರಿಕ್ಟ್ ಅವರು, ಸ್ಟ್ರಿಕ್ಟ್ ಬೇರೆ, ಕೆಟ್ಟವರು ಬೇರೆ. ಅವ್ರು ಸಾಕ್ಷಾತ್ ರುದ್ರದೇವರ ಅವತಾರದವರು, ಅತ್ರಿಯನ ಸೂಯರ ಮಕ್ಕಳವರು. ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವ ಅನ್ನಂತ ಭಾಗವತ ಪುರಾಣ. ರುದ್ರದೇವರ ಅವತಾರರು, ರುದ್ರದೇವರು ಕ್ರೋಧಾಭಿಮಾನಿಗಳು, ಬಹಳ ಲಯಕಾರಕರು ಬೇರೆ, ಭಾರಿ ಸಿಟ್ಟವರಿಗೆ. ಅವರು ಸ್ಟ್ರಿಕ್ಟ್ ಎಂಬುದನ್ನು ಮರಿಬಾರದು. ಆದ್ದರಿಂದ ಅವ್ರು ಯಾರು ಬಂದರೂ ಕೂಡ ನಮಸ್ಕಾರ ಹಾಕಿ ಸ್ವಾಮಿ ಆಗೋದಿಲ್ಲ ಅಂತ ಕಳಿಸಿ ಬಿಡ್ತಾ ಇದ್ರಂತೆ. ಅದಕ್ಕೆ ಅವರು ಖುಷಿ, ನನ್ನನ್ನು ಯಾರು ಸರಿ ಅಂತ ಅನ್ನಿಸ್ತಾರೋ, ನನ್ನ ಕೈಲಿ ಯಾರು ನಾನು ಸೋತೆ ಅಂತ ಅನಿಸ್ಕೊಳ್ಳುತ್ತಾರೋ, ಅವರು ವಿಶ್ವದ ದೊಡ್ಡ ವ್ಯಕ್ತಿಗಳು, ಅವನೇ ಸರ್ವೋತ್ತವರು ಅಂತ ಹೇಳಿಬಿಟ್ಟಿದ್ರಂತೆ. ಯಾರ ಕೈಲೂ ಮಾಡಲಿಕ್ಕಾಗಿದ್ದಿಲ್ಲ, ಆ ಶಪಥ ಮಾಡ್ಕೊಂಡು ಬಂದಿದ್ದಾರೆ. ಕೃಷ್ಣನ ಕೇಳಿದರು, ಕೃಷ್ಣ ಅಕಸ್ಮಾತ್ ಇಲ್ಲ ಅಂದ್ಬಿಟ್ರೆ ನಾನು ಗೆದ್ದೆ ಅಂತ ಅನ್ಕೋಬೇಕು ಅಂತ ಹೇಳಿ. ಕೃಷ್ಣ ಹೇಳ್ತಾನೆ, ಸ್ವಾಮಿ ಮನೆ ಇರೋದೇ ನಿಮ್ಮಂಥವ್ರಿಗೋಸ್ಕರ ಬನ್ನಿ ಅಂತ ಕರೆದನಂತೆ. ಮನೆ ಇರೋದೇ ನಿಮಗೋಸ್ಕರವಾಗಿ ಅವಶ್ಯವಾಗಿರಿ ಅಂತ ಹೇಳಿದ್ದಾರೆ. ಆಗ ಕೃಷ್ಣ, ನನಗೆ ಭಾರಿ ಹಸಿವೆ ಆಗಿದೆ, ಅಡುಗೆ ಮಾಡಿಸು ಅಂದ್ರಂತೆ. ಸ್ವಾಮಿ ಅಡುಗೆ ತಯಾರಿಟ್ಟಿದ್ದೇನೆ ಹೇಳಿ ಅಂತ ಹೇಳ್ತಾರೆ. ನನಗೆ ಪಾಯಸ ಬೇಕು ಅಂದ್ರಂತೆ. ಕೃಷ್ಣ ಅಕ್ಷಣ ಹೂ ಅಂತ ಕೆಲವರು ಇದ್ದಕ್ಕಿದ್ದ ಕೇಳಿದ ಏನು ಮಾಡಲಿ ಅಂತಾರೆ. ಕೃಷ್ಣ ಏನು ಸ್ವಾಮಿ ನೀವು ಏನು ಕೇಳ್ತೀರ ನನಗೆ ಗೊತ್ತಿದೆ, ನೀವು ಏಕಾದ ಕೇಳಿ ರೆಡಿ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಯಾವುದು ಅಸಾಧ್ಯ ಇದೆ, ದೇವರಿಗೆ ಯಾವುದು ಅಸಾಧ್ಯ ಇಲ್ಲ. ಇದೇ ಪ್ರಸಂಗ ರಾಮಾಯಣದಲ್ಲಿ ಬರುತ್ತೆ. ಬ್ರಹ್ಮಾದಿ ದೇವತೆಗಳು ರಾಮರಾಜ್ಯವನ್ನು ನೋಡಿ ತಮ್ಮೆಲ್ಲ ಕೆಲಸವನ್ನು ರಾಮದೇವರು ಪೂರೈಸಿದ್ದಾರೆ, ಇನ್ನು ರಾಮದೇವರು ಪರಂಧಾಮಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಅಪೇಕ್ಷೆಯಿಂದ ಅವರನ್ನು ಕರೆಯೋಕ್ಕೋಸ್ಕರವಾಗಿ ರುದ್ರದೇವರನ್ನು ಕಳಿಸಿಕೊಟ್ರಂತೆ. ವಾಪಸ್ ಬರಲಿಕ್ಕೆ ಪ್ರಾರ್ಥನೆ ಮಾಡಿ ಅಂತ ಕಳಿಸಿಕೊಟ್ಟಾಗ ಅವರು ಬಂದರಂತೆ. ರಾಮದೇವರು ರುದ್ರದೇವರನ್ನು ಒಳಗೆ ಹೋಗ್ತಾ ಇದ್ದಾರೆ. ಬಾಗಲಲ್ಲಿ ಲಕ್ಷ್ಮಣನ ನಿಲ್ಲಿಸ್ತಾರೆ. ಲಕ್ಷ್ಮಣ, ನಾನು ರುದ್ರದೇವರಿಗೆ ಮಾತಾಡ್ತಾ ಇದ್ದೇನೆ, ಯಾರು ಬಂದರೂ ಒಳಗೆ ಬಿಡಬೇಡ, ಅಕಸ್ಮಾತ್ ಬಿಟ್ಟರೆ ನಿನ್ನ ಕೊಲ್ತೇನೆ. ಎಷ್ಟು ರಾಮದೇವ್ ಹೇಳಿರೋ ಮಾತು ನೋಡಿ, ಮುಂದೆ ರಾಮಾಯಣ ಕಾಲಕ್ಕೆ ಯಾವ ಬರುತ್ತಾ ವಿಚಾರ, ಈಗ ಬೇಡ ನೋಡು, ನೀನು ಕೊಂದು ಬಿಡ್ತೇನೆ ಅಂತ ಹೇಳಿದಾಗ ಆಯ್ತು ಅಂದ್ರೆ ಲಕ್ಷ್ಮಣ ನಿಂತ್ಕೊಂಡ. ರಾಮದೇವರು ಒಳಗೆ ಮಾತಾಡ್ತಾ ಇದ್ದಾರೆ, ದುರ್ವಾಸ ಬನಿಗಳು ಬರ್ತಾರೆ. ಲಕ್ಷ್ಮಣ, ನಾನು ಒಳಗೆ ಹೋಗ್ಬೇಕು ರಾಮದೇವರ ಹತ್ರ ಅಂತ ಹೇಳಿದ್ರಂತೆ. ಲಕ್ಷ್ಮಣ ಯೋಚನೆ ಮಾಡ್ತಾರೆ, ಕಳಿಸಿದರೆ ರಾಮದೇವರು ಕೊಲ್ತಾರೆ, ಕಳಿಸ್ತಾ ಹೋದ್ರೆ ದುರ್ವಾಸರು ಕೊಲ್ತಾರೆ, ಏನ್ ಮಾಡ್ಬೇಕೀಗ. ಲಕ್ಷ್ಮಣ ಯಾಕೆಂದ್ರೆ ದುರ್ವಾಸರು ಈಗ ದೊಡ್ಡ ಮುನಿಗಳು, ಅವ್ರು ಏನ್ ಕೊಲ್ತಾರೋ ಗೊತ್ತೇನು, ಲಕ್ಷ್ಮಣ ಕೊಲ್ಲೋರಲ್ಲ, ರಾಮದೇವರು ಒಳಗೇ ಬಿಡಲಿಲ್ಲ ಅಂತ ಅಪಖ್ಯಾತಿ ತರ್ತಾರೆ. ಆದ್ದರಿಂದ ದೈವದ್ರೋಹ ಮಾಡಿಸಿದ ಪಾಪ ನನಗೆ ಬರುತ್ತಾರೆ. ದುರ್ವಾಸರು ಏನಾದರೂ ಒಳಗೆ ಹೋಗದೆ ಹೋದರೆ ನನ್ನ ಬೈಯೋರು ರಾಮದೇವರನ್ನೇ ಬೈತಾರೆ, ರಾಮದೇವ ದರ್ಶನನೇ ಕೊಡಲಿಲ್ಲ ನನಗೆ, ಆದ್ದರಿಂದ ರಾಮದೇವರು ಸೋತು ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದಾಗಬಾರದು. ರಾಮದೇವರು ನಾನು ಕೊಂದರೂ ಪರವಾಗಿಲ್ಲ, ರಾಮದೇವರ ಕೀರ್ತಿಗೆ ಕಳಂಕ ಬರಬಾರದು ಅಂತ ಒಳಗೆ ಹೋಗಿ ಅಂತ ಕಳಿಸಿಬಿಟ್ಟಂತೆ. ಒಳಗೆ ಹೋಗ್ತಾರೆ. ಒಳಗೆ ಹೋದವರೇ ರಾಮದೇವರು ಕಷ್ಟವೋ ಪಾ, ಯಾರು ಕಳಿಸಿ ಒಳಗೆ ಬಿಟ್ಟು ಒಳಗೆ ಕೇಳಕ್ಕೆ ಹೋಗಲ್ಲ, ಒಳಗೆ ಹ್ಯಾಂಗೆ ಬಂದಿರಿ ನೀವು, ಅದೆಲ್ಲ ಪ್ರಶ್ನೆ ಮಾಡೋದಿಲ್ಲ. ಓ ಬನ್ನಿ ಬನ್ನಿ ದುರ್ವಾಸರಿಂದ ಕರೀತಾನೆ. ರಾಮನನ್ನು ಭಾರಿ ಹಸಿವಾಗಿದೆ, ನನಗೆ ಅನ್ನ ಬೇಕು ಅಂತ ಕೇಳಿದ್ರು, ಅನ್ನ ಬೇಕು ನನಗೆ, ಕಷ್ಟ ಬನ್ನಿ ಅಂತ ಹೇಳಿದ್ರೆ, ನೋಡು ರಾಮ ನಂದು ಕರಾರಿಷ್ಟೆ, ಸಿದ್ಧಂನ ದೇಯಂ ಉತ ಸಾಧ್ಯಮಪೀಹ, ಈಗಾಗಲೇ ಅಡಿಗೆ ಆಗಿದೆ, ಊಟ ಮಾಡಿ ಅಂದ್ರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಆಗಲ್ಲ, ನಾನು ಮಾಡಿದ ಅಡಿಗೆ ಊಟ ಮಾಡೋದಿಲ್ಲ. ಹಾಗಿದ್ರೆ ಮಾಡ್ತೇವೆ ಕಾಯಿಲೆ ಅಂದ್ರೆ ನಾನು ಕಾಯಿಲೆಗೆ ತಯಾರಿಲ್ಲ. ಇದಕ್ಕೆ ಫಜೀತಿ ಅಂತ ಕರೆಯೋದು. ಏನಾದರೂ ಒಂದು ಮಾಡಿದ್ರೆ ಸರಿ, ಇಲ್ಲ ಮಾಡಿದ್ದು ಊಟ ಮಾಡೋದಿಲ್ಲ, ಮಾಡಕ್ಕೆ ಕಾಯೋದಿಲ್ಲ, ಮತ್ತೇನು ಮಾಡಬೇಕಾಗಿದ್ರೆ ಈಗ? ಅದಕ್ಕೆ ಅವ್ನು ಕೆಳಗದಲ್ಲಿ ಹೋಗ್ರಿ ಅಂತಾರೆ, ಸೋತರು ಅಂತ ಅನ್ಬೇಕು, ಇಷ್ಟೇ ಅವ್ರ ಉದ್ದೇಶ. ಈಗ ಅದಕ್ಕೆ ಸೋತು ಬಿಟ್ಟು ರಾಮ ಅಂತ ಹೇಳಬೇಕು ಅಂತ ಬಂದಿದ್ದಾರೆ ಅವರು. ಆ ಉತ್ತರ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಆಗಲೇ ತರ್ಸ್ಕೊಂಡು ಬಂದಿದ್ರು ಆಗಲೇ ಅವರು, ಎಲ್ಲ ಸೋತಿ ಸೋತಿ ಅಂತ ಒಪ್ಕೊಂಡವರು ಎಲ್ಲರೂ ಕೂಡ. ರಾಮನು ಹಾಗೆ ಅಂತಾನೆ ಅಂತ ತಿಳ್ಕೊಂಡೆ ಅವ್ರು ಏನಂದ್ರು, ಮಾಡಿದ್ದನ್ನು ಕೊಡಬಾರದು, ಇನ್ನು ಮುಂದೆ ಮಾಡೋದು ನನಗೆ ಕಾಯೋದಿಲ್ಲ, ನನಗೆ ಈಗಲೇ ಬೇಕು ಅಂದ್ರಂತೆ. ರಾಮದೇವರು ಮ್ಯಾಜಿಕ್ ಮಾಡ್ತಾರಾಗ ತಗೊಳ್ಳಿ ಅಂತ ಕೈ ಚಾಚಿಬಿಟ್ರೆ, ತಕ್ಷಣ ಸುಮ್ಮನೆ ಕೈ ಚಾಚಿದ್ರಂತೆ. ಏನು ಆಶ್ಚರ್ಯ ಗೊತ್ತಿಲ್ಲ, ರಾಮದೇವರ ಕೈಯಿಂದ ಅನ್ನ ಸೃಷ್ಟಿ ಆಗ್ತಾ ಇದೆ. ಆ ಕ್ಷಣಕ್ಕೆ ಏನು ಬರೀ ಅನ್ನ ಅಲ್ಲ, ಕೇಳಿ ಕೇಳಿದ್ದು ಬರ್ತಾ ಇದೆ. ದುರ್ವಾಸ ದಿಲಕ್ಕೆ ಶುರು ಮಾಡ್ತಾರೆ, ಎಷ್ಟು ತಿಂತಾರೆ ಅಂದ್ರೆ ರಾಮದೇವರು ಕೊಡ್ಲಕ್ಕಾಗಬಾರ್ದು ಟ್ರೈ ಮಾಡ್ತಿದ್ದಾರೆ. ಕೊನೆ ಸುಸ್ತಾಗಿ ಹೋಯ್ತು, ರಾಮ ನಾನು ಸೋತೆ, ನಾನು ಕೇಳಿದ್ದನ್ನು ಕೊಟ್ಟೆ, ಕೇಳಿದಷ್ಟು ಕೊಟ್ಟೆ, ನಿನ್ನ ಸಮಾನ ಇಲ್ಲ, ನಿನ್ನ ಸರ್ವೋತ್ತಮ ಅಂತ ಹೇಳಿ ಹೊರಟೋಗಿಬಿಟ್ರೆ. ರಾಮ ಇದು ವಾಲ್ಮೀಕಿ ರಾಮಾಯಣದಲ್ಲೂ ಕಥೆ ಬರುತ್ತೆ, ಇದು ಆಶ್ಚರ್ಯ. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಬರುತ್ತೆ, ರಾಮನನ್ನ ಸೋಲ್ಸಕ್ಕೆ ಅಂತ ಹೋದ ದುರ್ವಾಸರು ತಾವು ಸೋತರು. ಇಲ್ಲಿ ದುರ್ವಾಸರು ಸೋತರು ಅಲ್ಲ, ಶಿವ ಸೋತಿದ್ದು, ಗೆದ್ದಿದ್ದು ರಾಮ, ಸಾಕ್ಷಾತ್ ನಾರಾಯಣ ಹರಿ ಸರ್ವೋತ್ತಮತ್ವವನ್ನ ಆ ರೀತಿ ಸಾರಿಸಿದ್ದಾರೆ. ಅದೇ ರಾಮನೇ ಕೃಷ್ಣ. ಈಗ ಅವ್ರ ಪ್ರತಿಜ್ಞೆ ಕಾಮ ಅವರು ಎವರ್ ಸ್ಟ್ಯಾಂಡಿಂಗ್ ಅದು, ನಾನು ಅಲ್ಲಿ ಹೋದ್ರೆ ಯಾರು ಮಾಡ್ಲಿಕ್ಕಾಗ, ಏನೋ ರಾಮ ಮಾಡಿದ ಸರಿ, ದೊಡ್ಡವರು ಬಿಡಿ, ಉಳಿದವ್ರು ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಕೃಷ್ಣನ ಹತ್ರ ಬಂದ್ರು. ಈಗ ಕೃಷ್ಣರ ಹತ್ರ ಬಂದವರೇ ಹೇಳಿ ತಕ್ಷಣ, ನೋಡು ಪ್ರದ್ಯುಮ್ನ, ದುರ್ವಾಸರ ವಾಸ ಭಾರಿ ಕಷ್ಟ, ಬಂದವರು ಏನ್ ಮಾಡಿದ್ರಂತೆ, ಪಾಯಸ ಕೊಡು ಅಂತ ಹೇಳಿದ್ರು, ಅದು ತಯಾರಾಯ್ತು, ಮತ್ತೆ ಕೊಡೋದು ಮತ್ತೆ ಮಾಡೋದು ಆಗ್ತಾ ಇತ್ತು, ಅನೇಕ ದಿವಸ ನಡೀತಾ ಹೋಯ್ತು. ಅವ್ರು ಎಂಥವ್ರು ಅಂದ್ರೆ, ಒಂದು ಸಿದ್ಧಕ್ಕಿದ್ದ ಹಾಗೆ ಭಾರಿ ಅಡಿಗೆ ಮಾಡು ಅಂತ ಹೇಳಿತಾರೆ, ಏನು ಊಟ ಮಾಡೋದೇ ಇಲ್ಲ, ಸ್ವಲ್ಪ ದಿನ ಸಾಕು ಅಂದ್ ಬಿಡ್ತಾರೆ. ಇನ್ನೊಂದು ಸಲ ಇಷ್ಟನೇ ಮಾಡಿದ್ದು ಎಲ್ಲ ತಿಂದ ಹಾಕಿಬಿಡ್ತಾರೆ. ಎಷ್ಟು ಅಂದ್ರೆ 1000 ಜನಕ್ಕಾಗಷ್ಟು ಅನ್ನ ಒಬ್ಬರೇ ತಿಂತಾರೆ, ಕೆಲವು ಸರ್ತೆ ಒಂದು ಚೂರು ಮುಟ್ಟೋದಿಲ್ಲ, ಸಾಕು ಅಂದ್ ಬಿಡ್ತಾರೆ. ಇದ್ದಕ್ಕಿದ್ದ ಯಾವಾಗ ಬರ್ತಾರೆ ಬಡಿಸಿ ಅಂತ ಕೇಳುತ್ತಾರೆ, ಬಡಿಸಿ ಅಂತ ಹೇಳುತ್ತಾರೆ, ಇರೋದೇ ಇಲ್ಲ, ಹೋಗ್ಬಿಟ್ಟಿರ್ತಾರೆ. ಏನ್ ಮಾಡಿದ್ರೆ ಸ್ವಲ್ಪ ಸಿಟ್ಟು ಬಂತೋ ಮನೆ ಬೆಂಕಿ ಹಚ್ಚಿ ಬಿಡ್ತಾರೆ. ನೀನು ನೋಡಿದಿಲ್ಲ, ಚವನ ಮರಿಗಳು ಬೆಂಕಿ ಹಚ್ಚಿದ್ದೇನ, ಮನೆ ಸುಟ್ಟು ಹಾಕ್ಬಿಡ್ತಾರೆ, ಏನು ಸಿಕ್ಕು ಸುಟ್ಟು ಹಾಕ್ಬಿಡ್ತಾರೆ. ಭಾರಿ ಕಷ್ಟ ಸಹವಾಸ ಅವರು. ಅವ್ರ ಉದ್ದೇಶ ಏನು, ಏನಾರು ಮಾಡಿ ಗೋಳಾಡಿಸ್ಬೇಕು. ಅದಕ್ಕೋಸ್ಕರ ನಾನು ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೆ, ಕೃಷ್ಣ ಏನು ತಯಾರು ಮಾಡೋದು, ಅತ್ತೆ ಹೆಸರು ಹೇಳಿದ್ರೆ ತಯಾರಾಗುತ್ತೆ, ಲೋಕಕ್ಕೆ ತೋರಿಸಿದೆ, ಒಂದು ದಿವಸ ಮತ್ತೆ ಪಾಯಸ ಬೇಕು ಅಂತ ಕೇಳಿ. ಕೃಷ್ಣ ತಗೊಳ್ಳಿ ಸ್ವಾಮಿ ಪಾಯಸ ಅಂತ ಕೊಟ್ಟ, ಸಾಕಷ್ಟು ತಿಂದ್ರು, ಉಳಿತಲ್ಲ ಸ್ವಲ್ಪ ಉಳಿಸಿದ್ರು, ಉಳಿತು ಉಳಿಸಿದ್ರು ಸ್ವಲ್ಪ. ಕೃಷ್ಣ ಇದನ್ನು ತಗೋ ಅಂತ ಹೇಳಿದ್ರು. ಕೃಷ್ಣ ತಗೊಂಡ, ನಿನ್ನ ಮೈಗೆಲ್ಲ ಹಚ್ಕೊಂಡಿರಂತೆ, ಲೆಕ್ಕ ಹಾಕಿಬಿಡು, ಎಂಜಲು ಮೈಗೆಲ್ಲ ಹಚ್ಕೊಂಡಿರಂತೆ. ಆ ಕ್ಷಣಕ್ಕೆ ಕೃಷ್ಣ ತಕ್ಷಣ ಮೈಯಲ್ಲ ಹಚ್ಕೊಂಡ್ಬಿಟ್ಟಂತೆ, ನಡಿ ಅಂತೇಳಿ ಕೃಷ್ಣ ಮೈಯಲ್ಲ ಹಚ್ಕೊಂಡ್ಬಿಟ್ಟಂತೆ. ಅವರಿಗೆ ನೋಡಿದ್ರಂತೆ ರುಕ್ಮಿಣಿ ಮೈಗೂ ಹಚ್ಚು ಅಂದ್ರಂತೆ, ರುಕ್ಮಿಣಿ ಮೈಗೂ ಹಚ್ಚಿದಂತೆ ಕೃಷ್ಣ. ಆ ಕ್ಷಣಕ್ಕೆ ದುರ್ವಾಸರು ಇದ್ದಕ್ಕಿದ್ದ ಹಾಗೆ, ಕೃಷ್ಣ ರಥ ಕೊಡು ನಿಂದು ಅಂತ ಕೇಳುತ್ತಾರೆ. ಎಷ್ಟು ನೋಡ್ತೀವಿ ಅವ್ರ ರಥ ತಯಾರಿದೆ ಅಂತ ಹೇಳಿದ ತಕ್ಷಣ, ಆ ಸಾರಥಿ ನನಗೆ ಬೇಡ ದಾರಕ, ಅವ್ನು ಓಡಿಸ್ಬಿಡಾಕ ಅಂತ ಹೇಳುತ್ತಾರೆ. ದಾರಗಳನ್ನು ಕಳಿಸಿಬಿಡ್ತಾರೆ. ಸಾರಥಿ ಯಾರಾಗಬೇಕೀಗ? ಸಾರಥಿ ನನಗೆ ಬೇಡವೇ ಬೇಡ, ಈ ಕುದುರೆಗಳನ್ನು ಬಿಚ್ಚಾಕ್ಬಿಡು ಅಂತ ಹೇಳ್ತಾರೆ. ಕುದುರೆಗಳು ಬಿಚ್ಚಾಕ್ಬಿಡ್ತಾರೆ. ಯಾರು ಎಳಿಬೇಕು ರಥನ? ರುಕ್ಮಿಣಿ ನೀನು ಎಳಿಬೇಕು ಅಂತ ಹೇಳ್ತಾರೆ. ಕೃಷ್ಣ ರುಕ್ಮಿಣಿ ಅವರು, ರುಕ್ಮಿಣಿ ಒಂದೇ ಎಳಿಬೇಕಂತೆ. ರುಕ್ಮಿಣಿ ನೀನು ಹೇಳು, ಕೃಷ್ಣ ನೀನು ಎಳಿಬಾರದು ರಥನ, ನೀನು ಎಲ್ಲ ಜಗತ್ತನ್ನೇ ಎಳೆದ್ಬಿಡ್ತಿ, ಅದು ನನ್ನ ಬೇಕಿಲ್ಲ. ರುಕ್ಮಿಣಿ ಎಳಿಬೇಕು. ರುಕ್ಮಿಣಿ ಯಾರು ಅಂತ ಗಮನಿಸಿದ್ರು ಗೊತ್ತಾಗ್ತದೆ, ಅವರು ಎಂಥವ್ರು. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ ಅಪಾಂಗ ಲವ ಮಾತ್ರತ ಊರ್ಧಿ ತಾಸಾ ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅವರು ವಿಶ್ವದ ಯಂಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ ಅಂತ ಮಹಾನುಭಾವರು. ಆ ಕ್ಷಣಕ್ಕೇನೋ ಅಜ್ಞಾನ ಬಂತು, ರುಕ್ಮಿಣಿ ಎಳಿಲಿ ಅಂತಂತೆ. ರುಕ್ಮಿಣಿ ಎಲ್ಲ ಶುರು ಮಾಡಿದ್ರಂತೆ, ಕೈ ಚಾಟಿ ಹಿಡ್ಕೊಂಡಿದ್ದಾರೆ, ಜೋರಾಗಿ ಹೋಗ್ಬೇಕು ಹೊಡಿತು, ರುಕ್ಮಿಣಿ ಹೊಡಿತಾ ಇದ್ದಾರೆ ಚಾಟಿಯಿಂದ, ಜೋರಾಗಿ ಹೊಡಿತಾ ಇದ್ದಾರೆ, ಬೇಗ ಬೇಗ ಹೋಗು ಅಂತ ಹೇಳ್ತಾ ಇದ್ದಾರೆ, ಬೇಗ ಬೇಗ ನಿಧಾನ ಹೋಗು ಅಂತ ಹೇಳ್ತಾರೆ, ಏನೇನೋ ಮಾಡ್ತಿದ್ದಾರೆ, ಹುಚ್ಚಾಬಟ್ಟಿ ಕೂಗಾಡ್ತಾರೆ. ಆಮೇಲೆ ರುಕ್ಮಿಣಿ ಜೋರಾಗಿ ಹೊಡೆದ್ರಂತೆ, ರುಕ್ಮಿಣಿ ಬಿದ್ದ ಮಾಡಿಬಿಡ್ತಾರೆ, ನಾಟಕ ಮಾಡ್ತಾರೆ, ಹೇರ್ ಸರಿಯಾಗಿ ಎಳೆಗೆ ಬರೋ ಸಿಟ್ಟ ಎಲ್ಲೋ ಹೋಗ್ಬಿಟ್ರಂತ ಆ ಕಡೆಗೆ. ಆಮೇಲೆ ಬಂದರು ವಾಪಸ್ಸು, ಕೃಷ್ಣ ಹಿಂದಿಂದ ಓಡ್ತಾ ಇದ್ದಾನೆ. ದುರ್ವಾಸರ ಏನಾಯ್ತು, ಬನ್ನಿ ಬನ್ನಿ ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ರುಕ್ಮಿಣಿ ಸಮಾಧಾನ ಮಾಡಲು ಕೃಷ್ಣ, ಯಾಕಂದ್ರೆ ರುಕ್ಮಿಣಿ ಯಾರಂತ ಕೃಷ್ಣನಿಗೆ ಗೊತ್ತಿದೆ, ಕೃಷ್ಣ ರುಕ್ಮಿಣಿಗೆ ಗೊತ್ತಿದೆ. ಅವ್ರು ಸಾಕ್ಷಾತ್ ಅವ್ರ ಪ್ರಾಕೃತ ದೇಹನೇ ಅಲ್ಲ, ಪ್ರಾಕೃತ ದೇಹನೇ ಅಲ್ಲ ಅವ್ರದ್ದು, ಅದೆಲ್ಲ ಅಸುರ ಮೋಹನಕ್ಕಾಗಿ ಮಾಡ್ತಿದ್ದಾರೆ ಅಷ್ಟೇ. ದುರ್ವಾಸನದ ಕೃಷ್ಣ ಓಡ್ಕೋತಾ ಹೋದನಂತೆ. ಆಗ ದುರ್ವಾಸರು ವಾಪಸ್ ಬಂದರಂತೆ, ಕೃಷ್ಣ ನಾನು ಮತ್ತೊಮ್ಮೆ ಸೋತೆ ಅಂತ ಹೇಳಿದೆ, ರಾಮನಾಗಿ ಸೋಲಿಸಿದ್ದೆ ಕೃಷ್ಣನಾಗಿ ಸೋಲಿಸಿಬಿಟ್ಟೆ, ನನ್ನ ಉದ್ದೇಶ ಇತ್ತು ನೀನು ಕೋಪಗೊಳ್ಳುತ್ತೀಯ ನೋಡಬೇಕು ಅಂತ ಇಷ್ಟ ಇತ್ತು. ಮನುಷ್ಯ ಎಂಜಲನ್ ಕೊಟ್ಟರೆ ಭಾರಿ ಸಿಟ್ಟಾಗ್ತಾನೆ, ಮೈಗಚ್ಚಿಕೊಂಡ್ರೂ ಭಾರಿ ಸಿಟ್ಟಾಗ್ತಾನೆ, ನೀನು ಸಿಟ್ಟಾಗಲಿಲ್ಲ, ಎಷ್ಟೆಷ್ಟೋ ಗೋಳಾಡಿಸ ಸಿಟ್ಟಾಗಲಿಲ್ಲ. ಮನುಷ್ಯ ತನ್ನ ತಡ್ಕೊಂಡ್ರು ತಡ್ಕೊಳ್ತಾನೆ. ಸತಿಯಾಳ ಬೈದಾರೆ ನಾ ಬೈವೆ, ಶ್ರೀಪತಿಯನ್ನು ಬೈದರೆ ಕೇಳುತ್ತಾ ನಗುವೆ, ನರಹರಿ ಹತ್ರ ಹೇಳ್ತಾರೆ. ಲಕ್ಷ್ಮೀಪತಿನ ಬೈದ್ರು ಅವರಿ ಮಾಡಿಕೊಳ್ಳೋದಿಲ್ಲ, ನಮ್ಮ ಹೆಂಡತಿನ ಬೈದ್ರೆ ಭಾರಿ ಸಿಟ್ಟು ಬರುತ್ತಂತ ಮನುಷ್ಯನಿಗೆ, ತಕ್ಷಣ ಸಿಟ್ಟಾಗಿ ಬಿಡ್ತಾರಂತೆ. ಎಂತೂ ಮರುಳಾದೆ ನಾನೆಂತೂ ಮರುಳಾದೆ ಸಂತತ ಪೊರೆ ರಘುಕುಲ ತಿಲಕ ಅಂತ ನರಹತಿರ್ತಾರೆ ದೇವರ ನಾಮ. ಅದಕ್ಕೆ ಗೌತಮರು ಯಾವಾಗ ಅಹಲ್ಯನ್ನು ಕೆಣಕಿದರೋ ಕೋಪ ಬಂದು ಶಾಪ ಕೊಟ್ಬಿಟ್ರು ಇಂದ್ರದೇವರಿಗೆ. ಇಲ್ಲಿ ದುರ್ವಾಸ ಕೃಷ್ಣ ಏನ್ ಮಾಡಿದ್ದಾನೆ, ರುಕ್ಮಿಣಿನ ರುಕ್ಮಿಣಿ ಎಂಜಲತ್ತರು ಸುಮ್ಮನೆ ಇದ್ದಾನೆ, ಎಳಿಬೇಕಾದ್ರು ಸುಮ್ಮನೆ ಇದ್ದಾನೆ, ಹೊಡೆದ್ರು ಸುಮ್ಮನೆ ಇದ್ದಾನೆ ಅಂದು ಈ ಕೃಷ್ಣ ತೋರಿಸ್ತಾ ಇದ್ದಾನೆ. ಯಾವ ಕಾಲಕ್ಕೂ ಕೃಷ್ಣದ ರೇಗಿಸಲಕ್ಕಾಗಲಿಲ್ಲ, ನಾನು ಸೋತೆ, ಕೃಷ್ಣ ನೀನು ಸರ್ವೋತ್ತಮ, ನನ್ನನ್ನು ಸಮಾಧಾನ ಪಡಿಸಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ, ಆದ್ರಿಂದ ನೀನು ಸರ್ವೋತ್ತಮ, ನನಗೊಂದು ಪ್ರಶ್ನೆ ಇದೆ ಅಂತ ಕೇಳಿದ್ರಂತೆ. ಏನು ಅಂತ ಕೃಷ್ಣ ಕೇಳ್ತಾನೆ. ಕೃಷ್ಣ ನಾನು ಗಮನಿಸಿದ್ದೇನೆ, ನಾನು ಎಂಜಲ್ ಪಾಯಸ ಕೊಟ್ಟು ಮೈಯೆಲ್ಲ ಹಚ್ಚಿಕೊ ಅಂತ ಹೇಳಿದರೆ ಹಚ್ಚಿಕೊಂಡು ಅಂಗಾಲಿಗೊಂದು ಹಚ್ಚಿಕೊಳ್ಳಿಲ್ಲ ಯಾಕೆ ಅಂತ ಕೇಳಿದ್ರಂತೆ. ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ಈ ಮಧ್ಯೆ, ಅಂಗಾಲಿಗೊಂದು ಹಚ್ಚಿಕೊಳ್ಳಿಲ್ಲ ಯಾಕೆ ಅಂತ ಕೇಳಿದ್ರಂತೆ. ಕೃಷ್ಣ ಹೇಳ್ತಾನೆ, ಸ್ವಾಮಿ ನೀವು ಬಹಳ ಪೂಜ್ಯರು, ನಿಮ್ಮ ಎಂಜಲು ಖಾಲಿ ತಾಕಬಾರದು ಹಚ್ಚಿಕೊಳ್ಳಿಲ್ಲ ಅಂದಂತೆ. ದುರ್ವಾಸರಿಗೆ ಔಟ್ ಅಂತಾರಲ್ಲ, ಪೂರ್ತಿ ಏನು ಇದಾಗಲಿಲ್ಲ ಅವರಿಗೆ, ನಿಜವಾಗಲೂ ತಾನು ಪೂಜ್ಯರು ಅವರು ಪೂಜ್ಯರು. ಈತನ ಪಾದ ಬುಟ್ಟಿದ ನೀರು ಗಂಗಾ ನದಿಯಾಗಿದೆ ಈ ಮಧ್ಯೆ. ಆದರೆ ಕೃಷ್ಣ ಇಂತ ಮಾತಾಡಿದಾಗ ದುರ್ವಾಸರಿಗೆ ಭಾರಿ ಆಶ್ಚರ್ಯವಾಯ್ತಂತೆ. ಕೃಷ್ಣ ಅದಕ್ಕೆ ಇದನ್ನು ಸರ್ವೋತ್ತಮ ಅಂತ ಕರೀತಾರೆ. ಅಲ್ಲಿ ಭೃಗುಮುನಿಗಳು ಕಾದಿಲ ಹೊದ್ದಾಗ ಪರಮಾತ್ಮ ಅನುಗ್ರಹ ಮಾಡಿದ, ವೆಂಕಟೇಶ ಕಲ್ಯಾಣ ಅಂತ ಕೆಲವರು ಗೊತ್ತು. ಇಲ್ಲಿ ಮೈ ಎಂಜಲು ಹಚ್ಚಿಕೊಂಡು ಹಚ್ಚಿಕೊಳ್ತಾ ಇದ್ದಾರೆ. ಅದಕ್ಕೇನೆ ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾಕಾಣಿ ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳಿಡಿಸಿದನೇ ಕರುಣಾ ಸಮುದ್ರ ಹರಿ. ಎಷ್ಟು ಕರುಣಾಳು ಪರಮಾತ್ಮ. ಆದರೆ ಸೋತು, ಕೃಷ್ಣ ನೀನು ಸರ್ವೋತ್ತಮ, ನಿನ್ನ ಎಷ್ಟು ಕೊಂಡಾಡೋಕ್ಕೂ ನನಗೆ ಸಾಧ್ಯ ಇಲ್ಲ, ರುಕ್ಮಿಣಿ ಮಹಾತಾಯಿ ಅಂತ ಕೊಂಡಾಡಿಬಿಟ್ಟು ಅಲ್ಲಿಂದ ಹೊರಟು ಬಿಟ್ರಂತೆ. ನೋಡಿದ್ಯಾ ಪ್ರದ್ಯುಮ್ನ, ಬ್ರಾಹ್ಮಣರ ಸೇವೆ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ಭಾರಿ ದೊಡ್ಡವನಾಗಿದ್ದೆ ನಾನು ಅಂತ ಹೇಳ್ತಾನೆ ಕೃಷ್ಣ. ಅವನ ಹೆಸರೇ ಉಳಿದೋಡು ದೊಡ್ಡವರಾಗ್ತಾರೆ, ಹೇಳೋದ ಹಾಗೆ ಹೇಳ್ಕೊತಾನೆ. ಯಾಕೆ ಯಜ್ಞದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ತದಯತ್ ಪ್ರಮಾಣ ಕುರುತೆ ಲೋಕಸ್ತದನುವರ್ತತೆ. ಬ್ರಾಹ್ಮಣ ಅನುಗ್ರಹ ಬಂತು ಅಂದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು, ಅದೊಂದು ಬರಲಿಲ್ಲ ಅಂದ್ರೆ ಎಲ್ಲವೂ ನಾಶವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮಹತ್ಯ ಹತಃ ಹತಃ, ಬ್ರಾಹ್ಮಣರ ಕೋಪದಿಂದ ಹತನಾದ ಅಂದ್ರೆ ಅವನು ಮತ್ತೆ ಬದಸಲಕ್ಕಾಗೋದಿಲ್ಲ, ಆದರೆ ಬ್ರಾಹ್ಮಣ ಅನುಗ್ರಹ ಪಾತ್ರನಾದ ಅಂದ್ರೆ ಅವನು ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ಮೇಲೆ ಬರ್ತಾನೆ ಜೀವ. ಇಷ್ಟು ಬ್ರಾಹ್ಮಣರಲ್ಲಿ ತನ್ನ ಸನ್ನಿಧಾನ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪ್ರತಿನಿತ್ಯ ಹೇಳಬೇಕಾದ ಮಾತದು, ಭೀಷ್ಮಸ್ತವಾದದಲ್ಲಿ ಭೀಷ್ಮರು ಮಾಡಿದ ಸ್ತೋತ್ರ ಅದು. ಅಂದ್ರೆ ಕೃಷ್ಣನ ಬ್ರಹ್ಮಣ್ಯ ದೇವ ಅಂತ ಕರೀತಾರೆ. ಯಾರ ಕೈ ಬಿಟ್ಟರು ಕೂಡ ನಾನು ಬ್ರಾಹ್ಮಣರ ಕೈ ಬಿಡೋದಿಲ್ಲ, ಏಕೆ ನನ್ನ ಸ್ತೋತ್ರ ಅವರು ಬಿಡೋದಿಲ್ಲ ಆದ್ರಿಂದ ಅಂತ ಅರ್ಥ. ನನ್ನ ಸ್ತೋತ್ರ ಅವರು ಬಿಡೋದಿಲ್ಲ, ಅವ್ರ ಕೈ ನಾನು ಬಿಡೋದಿಲ್ಲ. ಆದ್ರೆ ನಿಜವಾದ ಬ್ರಾಹ್ಮಣರನ್ನ ಮಾತ್ರ, ಬರೀ ಬ್ರಾಹ್ಮಣ ಅಂತ ಹೇಳಿ ಹೆಸರಿಗೆ ಬ್ರಾಹ್ಮಣರನ್ನಲ್ಲ, ನಿಜವಾದ ಬ್ರಾಹ್ಮಣರನ್ನ ಪರಮಾತ್ಮ ಎಂದೂ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ನಿದರ್ಶನವಾಯಿತು. ನಮಗೊಂದು ಸಂಶಯ ಬರ್ತದಾಗ, ಇಷ್ಟೆಲ್ಲ ಹೇಳ್ತೀರಿ ಕುಂತಿ ಕೈಯಲ್ಲಿ ನಾವು ದುರ್ವಾಸರನ್ನು ಯಾರೂ ಮೆಚ್ಚಿಸಲಿಲ್ಲ ಅಂತೇಳಿ, ಕುಂತಿ ಮೆಚ್ಚಿಸಲಿಲ್ಲಲ್ಲ, ಮೆಚ್ಚಿ ಮಂತ್ರೋಪದೇಶ ಮಾಡಿಬಿಟ್ರಲ್ಲ, ಅಂದಮೇಲೆ ಕುಂತಿನೂ ಕೂಡ ದುರ್ವಾಸನ ಗೆದ್ದು ಬಿಟ್ಲ ಅಂತ ಕೇಳಿದರೆ, ತಕ್ಷಣ ಆಚಾರ್ಯ ಬರೀತಾರೆ ಕುಂತಿ ತನ್ನ ಶಕ್ತಿಯಿಂದ ಗೆದ್ದಿದ್ದಲ್ಲ ದುರ್ವಾಸ ಮುನಿಗಳನ್ನ. ಹಿಂದಿನ ಕತೆ ಜ್ಞಾಪಕ ಇಟ್ಕೋಬೇಕು. ಬರ್ತಾರೆ ದುರ್ವಾಸ ಮುನಿಗಳು, ಈ ಕುಂತಿ ಭೋಜನ ಹತ್ರ ಬರ್ತಾರೆ. ದುರ್ವಾಸಾಹ ತಂ ಪ್ರಾಹ ಮಾಂ ವಾಸ ಏತಿ. ನೋಡು ಕುಂತಿ ಭೋಜ ರಾಜ, ನನ್ನಲ್ಲಿ ವಾಸ ಮಾಡಲಿಕ್ಕೆ ಅಂತ ಬಂದಿದ್ದೇನೆ, ಚಾತುರ್ಮಾಸ್ಯ ನಿನ್ನಲ್ಲಿ ಆಗಬೇಕು ಈ ಸಲ ಅಂದ ತಕ್ಷಣ ಕುಂತಿ ಭೋಜ ರಾಜರು ಗಾಬರಿ ಆಗಿಬಿಡ್ತು. ಮೊದಲೇ ಉಚ್ಚಾಬಟ್ಟೆ ಸಿಟ್ಟಿನವರು, ಭಾರಿ ಸ್ಟ್ರಿಕ್ಟ್ ಆಗಿರೋರು, ನಾನು ಏನು ಮಾಡಿದ್ರು ಕೂಡ ಓಡಿಸ್ಲಿಕ್ಕೆ ಆಗೋದಿಲ್ಲ, ಒಪ್ಪಿಕೊಂಡ್ರೆ ಭಾರಿ ಕಷ್ಟ, ಒಪ್ಪಿಕೊಂಡ್ರವ್ರು ಇನ್ನೂ ಕಷ್ಟ, ಒಪ್ಪಿಕೊಂಡ್ರೆ ಆಮೇಲೆ ತೊಂದರೆ ಕೊಡ್ತಾರೆ, ಒಪ್ಪಿಕೊಂಡ್ರೆ ಇಲ್ಲೇ ತೊಂದರೆ ಕೊಡ್ತಾರೆ, ಒಪ್ಪಿಕೊಂಡ್ರೆ ಹೋಗ್ಬಿಟ್ರೆ ನಿಮ್ಮ ಅಂಶ ನಿರ್ವಂಶವಾಗುವ ಪೈಕಿಯವರು ಯೋಚನೆ ಮಾಡಿದೆ ಏನು ಮಾಡಬೇಕು ಇವರನ್ನ, ಹೇಗೆ ಯೋಚನೆ ಮಾಡಿ ತೀರ್ಮಾನ ಮಾಡಿ, ಸ್ವಾಮಿ ನಾನು ಹೇಳಿ ಕೇಳಿ ರಾಜ, ರಾಜಕಾರ್ಯದಾರ ಮುಖ್ಯ, ಸ್ವಧರ್ಮೇ ಧರ್ಮ ಶ್ರೇಯ, ಅದಕ್ಕೆ ನಿಮ್ಮ ಕಡೆ ಹೆಚ್ಚು ಗಮನ ಕೊಡೋದು ನನಗಾಗೋದಿಲ್ಲ, ಆಗ ನಿಮ್ಮಂಥವ್ರು ಬಂದಾಗ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಅವಶ್ಯವಾಗಿರಿ, ನಿಮ್ಮ ಸೇವೆ ಮಾಡಕ್ಕೆ ಬೇರೆ ಜನಗಳಿಲ್ಲ, ನನ್ನ ಮಗಳಿದ್ದಾಳೆ ಚಿಕ್ಕವಳು, ಅವಳು ಅವಳು ನಿಮ್ಮ ಸೇವೆಗಂತ ಬಿಡ್ತೇನೆ, ಅವಳು ಚಿಕ್ಕವಳಾದ್ದರಿಂದ ನೀವು ಅವಳು ತಪ್ಪು ಮಾಡಿದರೂ ಕೂಡ ಹೊಂದ್ಕೊಂಡು ಹೋಗಬೇಕು, ಅನುಗ್ರಹ ಮಾಡಿಕೊಂಡಿರ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಅಂತಾರೆ ಆಗಿರಬೇಕು. ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಅವಳಾಗಲಿ ಅಂದರಂತೆ. ಸ್ವಾಮಿ ಬರೀ ಆಗಲಿ ಅಲ್ಲ, ವರ ಕೊಡಬೇಕು ಅಂದ್ರಂತೆ. ತಥಾಸ್ತು ಅಂದ್ರಂತೆ. ಆದ್ದರಿಂದ ಕುಂತಿ ಗೆಲ್ಲಕ್ಕಾಯ್ತು ಅಂದ್ರೆ, ಕುಂತಿ ಗೆಲ್ಲಕ್ಕಾಗಿದ್ದು ವರ ಕೊಟ್ಟಿದ್ದರಿಂದನೇ ಹೊರತು ಸ್ವಂತ ಶಕ್ತಿಯಿಂದ ಅಲ್ಲ. ಆದ್ರೆ ರಾಮದೇವರು ಹಾಗೆ ಮಾಡಲಿಲ್ಲ, ಕೃಷ್ಣ ಹಾಗೆ ಮಾಡಲಿಲ್ಲ, ಸ್ವಂತ ಶಕ್ತಿಯಿಂದ ಗೆದ್ದಿದ್ದಾರೆ. ದುರ್ವಾಸರು ಎಷ್ಟು ಪೀಡಿಸ್ಲಕ್ಕೆ ಹೋದ್ರು ಕೂಡ ಗೆದ್ದಿದ್ದಾರೆ. ಆದ್ದರಿಂದ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಎನ್ನುವ ಸಿದ್ಧಾಂತ ನಮಗೆ ಸ್ಪಷ್ಟ ತಿಳಿತಾ ಇದೆ. ಒಂದು ನಿರೂಪಣೆ ಮಾಡ್ತಾರೆ. ಹೀಗೆ ಕೃಷ್ಣನ ಬಾಯಿಂದನೇ ಬ್ರಾಹ್ಮಣರ ಮಹಿಮೆಯನ್ನು ಭಗವಂತ ಹೇಳಿಸ್ತಕ್ಕಂಥ ಬಂತು. ಭೀಷ್ಮರ ಕೆಲಸವನ್ನು ಮಾಡಿದರು. ಮುಂದೆ ಅನೇಕ ಪ್ರಸಂಗ ನಡೀತಾ ಇದೆ. ಮುಂದಿನ ಘಟ್ಟಗಳು ವಿಷ್ಣು ಸಹಸ್ರನಾಮ ಬರಬೇಕು. ವಿಷ್ಣು ಸಹಸ್ರನಾಮ ಮತ್ತು ಭೀಷ್ಮರ ನಿರ್ಯಾಣ ಎರಡು ದೊಡ್ಡ ಘಟ್ಟಗಳು. ಅನುಶಾಸನ ಕೊನೆಯ ಭಾಗ ಅದು. ಆದರೆ ಭೀಷ್ಮರು ಹೇಳ್ತಾರೆ, ಉತ್ತರಾಯಣ ಕಾಯ್ಕೋತ ಕೂತಿದ್ದಾರೆ, ಇನ್ನು ಉತ್ತರಾಯಣ ಅಲ್ಲ ಇದು. ಆದರೆ ಉತ್ತರಾಯಣ ಬರ್ತದೆ, ಮಂಗಳ ಸತ್ತಿಗೆ ಉತ್ತರಾಯಣ ಬರೋದು. ಉತ್ತರಾಯಣದ ಕಾಲ ಹೋಗಬೇಕಾದವರು. ಆದ್ದರಿಂದ ವಿಷ್ಣು ಸಹಸ್ರ ಮುಂದೆ ನಾವು ಹೋಗಬೇಕಾಗ್ತದೆ. ಈಗ ಹೋಗಲಿಕ್ಕೆ ಅವರು ತಯಾರಾಗಿಲ್ಲ. ಆದ್ದರಿಂದ ಮುಂದೆ ಫೆಬ್ರವರಿ 9ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಮಹಾಭಾರತ ಪ್ರವಚನ ಮಾಲಿಕೆಯ ಕೊನೆಯ ಮಾಲಿಕೆ. ಅದರಲ್ಲಿ ಭೀಷ್ಮರ ನಿರ್ಯಾಣದಿಂದ ಹಿಡಿದು ಪಾಂಡವರ ಸ್ವರ್ಗಾರೋಹಣದವರೆಗೆ ಇಡೀ ಮಹಾಭಾರತದ ಮುಂದಿನ ಎಲ್ಲಾ ಪರ್ವಗಳ ಕಥೆ. ಅದನ್ನಂತೂ ಜನ ಎಲ್ಲಿ ಕೇಳಿರೋ ಚಾನ್ಸಸ್ಸೇ ಇಲ್ಲ. ಏಕೆಂದ್ರೆ ಟಿವಿಯವರು ಕೂಡ ಇಲ್ಲಿಗೆ ಮುಕ್ತಾಯ ಮಾಡಿಬಿಡ್ತಾರೆ. ಕುಮಾರವ್ಯಾಸರು ಮುಕ್ತಾಯ ಮಾಡಿದ್ರು, ಯಾರು ಮುಂದೆ ಬರದೇ ಇಲ್ಲ. ಆದ್ದರಿಂದ ಇರೋ ಮೂಲ ಮಹಾಭಾರತದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು ಬರೆದಿದ್ದಾರೆ, ಇನ್ಯಾರು ಉಳಿದವರು ಬರೆದವರಿಲ್ಲ. ಆದ್ದರಿಂದ ಅದು ತೀರಾ ಹೊಸ ವಿಷಯವಾಗುತ್ತೆ. ಅಶ್ವಮೇಧ ಯಜ್ಞವನ್ನು ಹೇಗೆ ಮಾಡ್ತಾರೆ, ಎಷ್ಟು ವೈಭವದ ಯಜ್ಞ ಅದು. ಜೈಮಿನಿ ಭಾರತದ ಕಥೆಗೆ ಇದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ನಿಜವಾದ ಮಹಾಭಾರತದ ಕಥೆ ಪೂರ್ತಿ ಬೇರೆನೇ ಇರೋದು. ಏನೇನು ನಡೀತು, ಪಾಂಡವ ರಾಜ್ಯಭಾರ ಹೇಗಿತ್ತು, ಹೇಗೆ ಕಲಿ ನಿಗ್ರಹವನ್ನು ಮಾಡ್ತಾರೆ, ಹೇಗೆ ವಿಶೇಷವಾದ ಮತ್ತೆ ಕೃಷ್ಣ ಯಜ್ಞವನ್ನು ಮಾಡ್ತಾನೆ, ಹೇಗೆ ಪಾಂಡವರು ಮಹಾಪ್ರಸ್ಥಾನ ಕೈಗೊಳ್ಳುತ್ತಾರೆ, ಕೃಷ್ಣ ಹೇಗೆ ಪರಂಧಾಮಕ್ಕೆ ಹೋಗ್ತಾನೆ, ಪಾಂಡವರು ಸ್ವರ್ಗಾರೋಹಣ ಹೇಗೆ ಮಾಡ್ತಾರೆ, ಮುಂದೆ ಪಾಂಡವರು ಹೇಗಿರ್ತಾರೆ, ಆಮೇಲೆ ಏನಾಗಿ ಮತ್ತೆ ಹುಟ್ಟುತ್ತಾರೆ, ಇದೆಲ್ಲ ಮಹಾಭಾರತ ಹೇಳುತ್ತೆ. ಅದನ್ನೆಲ್ಲ ಸಂಗ್ರಹ ಮಾಡಿದ ಕೋಶರ ಶ್ರೀಮದ್ ಮಧ್ವಾಚಾರ್ಯರದು. ಅದಿಷ್ಟು ಭಾಗವನ್ನು ಮುಂದಿನ ಪ್ರವಚನ ಮಾಲಿಕೆ ನೋಡ್ತಾ, ಈ ಪ್ರವಚನ ಮಾಲಿಕೆಯ ಮಹಾಮಂಗಳ ಕಾರ್ಯಕ್ರಮ ಫೆಬ್ರವರಿ 19ನೇ ತಾರೀಕು ಭಾನುವಾರ ಅವತ್ತು ನಡೆಯುತ್ತೆ ಅಂತ ಹೇಳ್ತಾ, ಇಲ್ಲಿ ಅನೇಕ ದಿವಸಗಳ ಕಾಲ ನಿರಂತರವಾಗಿ ಗುರುರಾಜ್ ದೇಶ್ಮುಖ್ ಅವರು ಹೇಳಿದ ಹಾಗೆ ನಿರ್ವಿಘ್ನವಾಗಿ ಮಹಾಭಾರತ ನಡೆದಿದೆ. ಅತ್ಯಂತ ಸಂಭ್ರಮದಿಂದ ನೀವೆಲ್ಲ ಕೇಳಿದ್ದೀರಿ. ಈ ಸಹಾಯ ಇದು ಒಂದೇ ಸಲ ಜನ ಸ್ವಲ್ಪ ಕಡಿಮೆ ಆಗಿದ್ದು, ಇಷ್ಟು ದಿವಸಗಳಲ್ಲಿ ಅದು ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲೇ ಇರಲಿಕ್ಕೆ ಇರಲಿಲ್ಲ. ಪಾಪ ಮಳೆ ನಿರಂತರವಾದ ಮಳೆಗಾಳಿಗಳಿಂದಾಗಿ ಬೆಲಗ್ಗೆ ಎಷ್ಟೋ ಜನ ಮನೆಗೆ ಫೋನ್ ಮಾಡ್ತಾ ಇದ್ರು, ನಮಗೆ ಬೆಲಗ್ಗೆ ಬಹಳ ತೊಂದರೆ ಆಗ್ತಾ ಇದೆ, ಅನಿವಾರ್ಯವಾಗಿ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು, ಆ ಹಿನ್ನೆಲೆಯಲ್ಲಿ ಇದು ಒಂದು ಬಿಟ್ಟರೆ ಉಳಿದಂತೆ ಎಲ್ಲ ಕಡೆಗೂ ಕೂಡ ಅತ್ಯಂತ ಇದರಿಂದ ನೀವು ಬಂದಿದ್ದೀರಿ. ಅದರ ಒಂದು ಕೊನೆಯ ಭಾಗದಲ್ಲಿ ಮುಂದಿನ ಭಾಗವನ್ನೆಲ್ಲ ನೋಡೋಣ. ಪಾಂಡವರ ಮಹಿಮೆ ಇತ್ಯಾದಿಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಅಂತ ತಿಳಿಸ್ತಾ, ಈ ಕಾರ್ಯಕ್ರಮದ ಶ್ರದ್ಧೆಯಿಂದ ಶ್ರೀ ದೇಶಮುಖ್ ಅವರು, ಶ್ರೀ ಸತ್ಯನಾರಾಯಣ ರಾವ್ ಅವರು ಮತ್ತು ರಾಘವೇಂದ್ರ ರಾಯರು ಮೂರು ಜನ ಸೇರಿ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ತಾವು, ತಮ್ಮ ಮನೆಯವರು, ಬಂಧು ಬಾಂಧವರು ಎಲ್ಲರೂ ಸೇರಿ ಮಾಡತಕ್ಕಂಥ ವಿಶೇಷ ಸೇವೆ ಶ್ರೀ ಗುರುರಾಜ್ ದೇಶಮುಖ್ ಅವರದ್ದು. ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ವಿಶೇಷ ರೀತಿಯಲ್ಲಿ ಅದರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಅವರಿಗೆ ಎಲ್ಲ ವಿಧವಾದ ಧನ್ಯವಾದಗಳನ್ನು ಮೂರು ಜನಗಳಿಗೂ ಕೂಡ ಹೇಳ್ತಾ, ಅವರೇ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ಆ ಕಾಲದಲ್ಲಿ ಎಲ್ಲ ವಿಧವಾದಂತಹ ಪಾಂಡವರ ಮಹಿಮೆಯ ಶ್ರವಣದ ಮೂಲಕವಾಗಿ ಹೆಚ್ಚಿನ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಭಗವಂತನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಪ್ರವಚನ ಮಾಲಿಕೆಯನ್ನು ಮತ್ತು ವಿಜಯಭಾರತಿ ಶಾಲೆ ಶ್ರೇಷ್ಠವಾದ ರೀತಿಯಲ್ಲಿ ಈಗಾಗಲೇ ಹೇಳಿದ್ದಾರೆ, ಇಡೀ ಬೆಂಗಳೂರಿನಲ್ಲಿ ಒಂದು ಶಾಲೆ ಸಾಯಂಕಾಲದ ಸಮಯವನ್ನು ಅಧ್ಯಾತ್ಮ ಪ್ರವಚನ ಮೀಸಿಟ್ಟಿದೆ ಅಂತ ಕೇಳಿದರೆ ಇದು ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು. ಅತಿ ಶ್ರೇಷ್ಠವಾದಂಥ ಕಾರ್ಯ. ಅದರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಅದೆಲ್ಲವೂ ಕೂಡ ಅತ್ಯಂತ ಅಭಿನಂದನೀಯ ಅಂತ ಹೇಳ್ತಾ, ಮುಂದೆ ಈಗಾಗಲೇ ದೇಶಮುಖ್ ಅವರು ಹೇಳಿದ ಹಾಗೆ ಪರಮಪೂಜ್ಯರಾದ ಶ್ರೀ ವಿದ್ಯಾತೀರ್ಥ ಶ್ರೀಪಾದಂಗಳವರ ಅಭಿವಂದನ ಕಾರ್ಯಕ್ರಮ. ಅವರು ಪೀಠಾರೋಹಣ ಸನ್ಯಾಸ ಸ್ವೀಕಾರ ಮಾಡಿ 25 ವರ್ಷ ಆಗಿದೆ. ರಜತ ಮಹೋತ್ಸವ ಅವರ ಜಯಂತಿ, ಸುವರ್ಣ ಜಯಂತಿ 50 ವರ್ಷವಾಗಿದೆ ಅವರ ಜನ್ಮದಿಂದ. ಅವೆರಡರ ಆಚರಣೆಗೋಸ್ಕರ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಮತ್ತು ಪರಮಪೂಜ್ಯರ ಶ್ರೀ ರಾಘವೇಂದ್ರ ಮಠಾಧೀಶರು ಮೊದಲಾದ ಅನೇಕ ಪೀಠಾಧೀಶರ ಸಮ್ಮುಖದೊಳಗೆ ಜನವರಿ 31ರಂದು ಕಾರ್ಯಕ್ರಮ ನಿಶ್ಚಿತವಾಗಿದೆ. ಅವರಿಗೆ ತುಲಾಭಾರಾದಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ಅಂಥ ಒಂದು ಜ್ಞಾನಿಗಳ ಉತ್ಸವದಲ್ಲಿ ಪಾಲ್ಗೊಳ್ಳೋದು ಅಂತ ಕೇಳಿದರೆ ನಾವು ಜ್ಞಾನ ಸಂಪಾದನೆ ಮಾಡಿ ದಾರಿ ಅಂತ ಅರ್ಥ. ದೊಡ್ಡವರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಂತ ಹೇಳಿದ್ರೆ ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. ಅವರ ಸಾಧನೆ, ಅವರ ಮೊದಲ ವಿವರಗಳನ್ನು ಕೇಳಿದಾಗ ನಮಗೂ ಸಹ ಮಾಡತಕ್ಕಂಥ ಉತ್ಸಾಹ ಮೊದಲಾದವು ಬರುತ್ತಾರೆ. ಆ ಹಿನ್ನೆಲೆಯಲ್ಲಿ ಅದ್ಯಾವುದು ಪ್ರವಚನ ಮಾಡಲಿಕ್ಕೆ ಏನೂ ಅಲ್ಲ, ನಾವು ಸೇರಬಾರದು ಅಂತ ಭಾವನೆ ಇರಬಾರದು. ದೊಡ್ಡವರ ಸಾಧನೆಗಳ ಹಿನ್ನೆಲೆಯಲ್ಲಿ ನಮಗೆ ಮಾರ್ಗದರ್ಶನ ಇರ್ತದಾದ್ದರಿಂದ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ವಿಜ್ಞಾಪನೆ ಮಾಡ್ತಾ ಇವತ್ತಿನ ಪ್ರವಚನ, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದೀವಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಉಚ್ಚಮಹಂ ತೇನ ಪ್ರಿಯತಾಂ ಕಮಲ.